ಹಾಕಿಗೆ ಹಿಂದಿನ ದಿವಸ ಅಸಾಧ್ಯವಾಗಿತ್ತೇನದು, ಏನು ಅಸಾಧ್ಯವಾಗಿರಲಿಲ್ಲ. ಅವತ್ತು ಅಭಿಮನ್ಯು ಸಾಯಬೇಕು ಅಂತ ಸಂಕಲ್ಪ ಇದ್ದಿದ್ದಕ್ಕೆ ಭೀಮಸೇನೆ ಬಿಟ್ಟಿದ್ದೇ ಹೊರತು ಕೈಲಾಗಲಿಲ್ಲ ಅಂತ ಬಿಟ್ಟಿರಲಿಲ್ಲ ಅಂತ ಪ್ರೂವ್ ಆಯ್ತು. ಈಗ ಯಾರೋ ಅನ್ಕೊಂಡ್ಬಿಡುದು ಇವತ್ತು ಹೀಗೆ ಮಾಡಿದ್ರೆ ನಿನ್ನೆ ಯಾಕೆ ಮಾಡಲಿಲ್ಲ ಅಂದ್ರೆ ಉತ್ತರ ಸಿಕ್ಬಿಡುತ್ತೆ ತಕ್ಷಣನೇ. ನೆಕ್ಸ್ಟ್ ಏನೇ ಮತ್ತೆ ಇದು ಒಂದು ಮೊದಲು ಮಾಡಿದ್ರು ಹಿಂದಿನ ದಿವಸ ಅದನ್ನ ಹೇಳ್ತೀನಿ ಆಮೇಲೆ ನಡೀತಾ ಇದೆ. ಅದಕ್ಕಿಂತ ತುಂಬಾ ಕಷ್ಟಕರವಾದ ವ್ಯೂಹವನ್ನ ಲೀಲಾಜಾಲವಾಗಿ ಭೇದಿಸಿಬಿಟ್ಟು ನೀನು ಹೋಗುವಂತ ಕಳಿಸಿಕೊಟ್ಟರೆ ಸಾತ್ವಿಕ ಹೊರಟು ಬಿಡ್ತಾನೆ. ಭೀಮಸೇನ ಯುದ್ಧ ಶುರು ಮಾಡ್ತಾರೆ ಬೇರೆ ಕಡೆಗೆ. ಮುಂದೆ ಹೋದಾಗ ದ್ರೋಣಾಚಾರ್ಯ ಸಿಕ್ಕರೀಗ, ಮೇನ್ ಎಂಟ್ರೆನ್ಸ್ ಓಪನ್ ಆಯ್ತು, ಈಗ ದ್ರೋಣಾಚಾರ್ಯ ನಿಂತ್ಕೊಂಡಿದ್ದಾರೆ. ಆಗ ದ್ರೋಣಾಚಾರ್ಯ ಹೇಳ್ತಾರೆ ಸಾತ್ಯಕಿ ಯುದ್ಧ ಮಾಡ್ತೀಯ ಮಾಡೋದು ಶುರು ಮಾಡಿದ್ರಂತೆ. ಸಾತ್ಯಕಿ ಯುದ್ಧ ಶುರು ಮಾಡ್ತಾನೆ. ಅವ್ರು ನೋಡಿದ್ರಂತೆ ಸಾತ್ಯಕಿ, ಏನೇ ಏನೇ ನಡೆಯಬಾರ ಅಂತ ಕೇಳ್ತಾರೆ. ಯಾಕೆ ಸ್ವಾಮಿ ಅಂತ ಕೇಳ್ತಾರೆ. ಅರ್ಜುನ ಯಾರು? ನಿನ್ನ ಗುರು, ನಿನ್ನ ಗುರುಗಳಾದ ಅರ್ಜುನ ನಮಸ್ಕಾರ ಮಾಡಿ ಒಳಗೆ ಹೋಗಿದ್ದಾರೆ, ನೀನು ನಮಗೆ ಯುದ್ಧ ಮಾಡ್ತೀಯ ಅಂತ ಕೇಳಿದ್ರಂತೆ. ಸಾತ್ಯಕಿ ಕ್ಲೂ ಕೊಟ್ಟಾಗಾಯ್ತು, ಅವ್ರು ಉಪಾಯ ಕ್ಲೂ ಕೊಟ್ಟರು ಅವರು. ಅಂದ್ರೆ ಅರ್ಜುನ್ ನಮಸ್ಕಾರ ಮಾಡಿ ಹೋಗಿದ್ದಾನೆ, ನೀನು ಮಾಡಿದ್ರೆ ಒಳಗೆ ಬಿಡ್ತೇನೆ ಅಂತ ಅರ್ಥ. ಅವ್ರು ಕೊಟ್ಟರು ಬಿಟ್ಟೆ ನೀವು ಕೊಟ್ಟರೆ ಬಿಡ್ತೀವಿ ಅಂತಾರಲ್ಲ ಹಿಡ್ಕೊಂಡವರು, ಆರ್ತಾರ ಅವ್ರು 100 ಕೊಟ್ಟರು ನೀವು 100 ಕೊಟ್ಟರೆ ಒಳಗೆ ಹೋಗ್ಬೋದು ಅಂತ ಹೇಳ್ತಾರಲ್ಲ ಆ ಟೈಪ್. ಅವ್ರಿಗೆ ಅರ್ಥ ಆಯ್ತು ಸಾತ್ಯಕಿಗೆ, ಅವ್ರ ಗುರುಗಳೇ ಒಳ್ಳೆ ಉಪಾಯ ಹೇಳಿದ್ರು ನನಗೀಗ ಅಂತೇಳಿ. ನಾನು ಗುರುಗಳೇ ನಮಸ್ಕಾರ ಮಾಡಿದ ನಂದೇನು ದೊಡ್ಡಸ್ತಿಕೆ ಅಂತ ಹೇಳ್ತಾರೆ. ಅರ್ಜುನನಂತ ಮಹಾವೀರ ನಮಸ್ಕಾರ ಒಳಗೆ ಹೋದ ಮೇಲೆ ನಂದೇನು ಮಹಾ ದೊಡ್ಡಸ್ತಿಕೆ ಅಂತ ಹೇಳಿಬಿಟ್ಟು ಪ್ರದಕ್ಷಿಣೆಯಾಗಿ ಸಾಕ್ತಾ ಅಲ್ಲೇ ನಮಸ್ಕಾರ ಬಾಣ ಹೊಡೆದಂತೆ ಕಾಲಿಗೆ ಖುಷಿಯಾಗುತ್ತೆ, ನೀನು ಹೋಗುವಂತ ಕಳಿಸಿಬಿಡ್ತಾರೆ. ಒಂದು ಗುಟ್ಟಿಷ್ಟೇ, ದೇವತೆಗಳನ್ನ ಗೆಲ್ಲಬೇಕಾದ್ರೆ ನಮಸ್ಕಾರ ಮಾಡಿ ಗೆದ್ದು ಬಿಡ್ತಾರೆ. ಅದಕ್ಕೆ ಮಂತ್ರ ಸ್ತೋತ್ರ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಹೇಳೋದು. ಅವ್ರು ಎಷ್ಟೇ ಕೋಪಗೊಂಡಿದ್ರು ಕೂಡ ಆ ಸ್ತೋತ್ರ ಮಾಡಿದ ತಕ್ಷಣ ಒಲಿದು ಬಿಡ್ತಾರಂತ. ಇದು ಸಾತ್ಯಕಿಯಿಂದ ಕಲಿಬೇಕಾದ ಪಾಠ. ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ ಅಂದ ಮೇಲೆ ಎಲ್ಲ ದೇವತೆಗಳ ಪರ ಮಾತಾಡ್ತಾರೆ ಅಂತ ಅರ್ಥ. ಸ್ಪೋಕ್ಸ್ಮನ್ ಇದ್ದಾಗ, ದೇವತೆಗಳಿಗೆಲ್ಲ ಸ್ಪೋಕ್ಸ್ಮನ್ ಇದ್ದಾಗ, ಅದಕ್ಕೆ ನಾವು ಎಂತ ಅನಿಷ್ಟಗಳಿರಲಿ ನೀವು ದೇವತಾ ಸ್ತೋತ್ರಗಳನ್ನು ಹೇಳಿ ಒಳ್ಳೆ ಅನುಗ್ರಹ ಮಾಡಿಯೇ ಮಾಡ್ತಾರೆ. ಸಾತ್ವಿಕಿ ಒಳಗೊರಟ ಒಳ್ಳೆ ಯುದ್ಧ ಮಾಡ್ತಾನೆ, ಒಳ್ಳೆ ಜೋರಾಗಿ ಯುದ್ಧ ಮಾಡ್ತಿದ್ದಾನೆ. ಮಹಾವೀರ ಜೊತೆಗೆ ಅವನು ಕೃಷ್ಣನ ಒಂದು ವರ ಕೊಟ್ಟಿದ್ದಂತೆ ಸಾತ್ವಿಕಿಗೆ. ನೋಡು ಸಾತ್ವಿಕಿ, ನಿನಗೆ ಒಂದು ದಿವಸದ ಮಟ್ಟಿಗೆ ಭಾರಿ ಯುದ್ಧ ಮಾಡೋ ಶಕ್ತಿ ಕೊಡ್ತೇನೆ ಅಂತ ಹೇಳಿದ್ನಂತೆ. ಸಾತ್ವಿಕಿ ಇವತ್ತು ಅವೈಲ್ ಮಾಡ್ಕೋತಾನ ಆ ಶಕ್ತಿನ, ಅವೈಲ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಆ ಯುದ್ಧದೊಳಗೆ ಅನೇಕರು ಬರ್ತಾರೆ, ಸಾತ್ವಿಕಿ ಕೊಲ್ತಾ ಕೊಲ್ತಾನೆ ಹೋಗ್ತಾನೆ. ಒಂದು ಕಡೆಗೆ ಪರ್ವತೀಯರು ಅಂತ ಬಂದ್ರಂತೆ, ಅದು ಗುಡ್ಡಗಾಡಿನ ಜನ ಅವರು. ಅವರೆಲ್ಲ ದುರ್ಯೋಧನ ತನ್ನ ಕಡೆ ಸೇರಿಸಿಕೊಂಡಿರ್ತಾನೆ, ಕಲ್ಲೊಡೆಯಲ್ಲಿ ಬರ್ತದೆ ಮಧ್ಯೆ ಮಧ್ಯೆ ಅಂತೇಳಿ ಕರ್ಕೊಂಡ್ಬರ್ತಾರಲ್ಲ ಕಲ್ಲೊಡೆಯ ಜನಗಳು, ಅಷ್ಟೇ ಇನ್ನೇನಲ್ಲ ಅವರು. ಅದಕ್ಕೆ ಪಾಷಾಳ ಯುದ್ಧ ಮಾಡ್ತಿದ್ರಂತ ಅವ್ರು. ಪಾಷಾಳ ಅಂದ್ರೆ ಕಲ್ಲುಗಳು, ಎಲ್ಲ ಕಲ್ಲುಗುಂಡು ಮಳೆ ಸುರಿಸಿ ಶುರು ಮಾಡಿಬಿಟ್ರಂತೆ. ಸಾತ್ಯಕಿ ಮಂತ್ರಾಸ್ತ್ರ ಗೊತ್ತಿತ್ತಲ್ಲ, ಅದನ್ನೆಲ್ಲ ಪ್ರತಿಯಾಗಿ ಹೊಡೆದು ಎಲ್ಲರನ್ನು ಕೊಂದು ಹಾಕಿಬಿಡ್ತಾನೆ. ಅಸ್ತ್ರಗಳಿಂದ ತಾನು ಉಳ್ಕೊಳ್ತಾನೆ, ಅವ್ರನ್ನೆಲ್ಲ ಕೊಂದು ಹಾಕಿಬಿಡ್ತಾನೆ. ಗೆದ್ದು ಗೆದ್ದು ಮುಂದೆ ಹೋಗ್ತಾ ಇದ್ದಾನೆ. ಹೋಗ್ತಾ ಹೋಗ್ತಾ ಹೋದಂತೆ ಮುಂದೆ ಬಂದವನು ಭೂರಿಶ್ರವಸ್ ಅಂತ ಬರ್ತಾನೊಬ್ಬ. ಭೂರಿಶ್ರವಸ್ ಅಂತ ಒಬ್ಬ, ಅವನು ಮಹಾವೀರರಲ್ಲಿ ಮಹಾವೀರ, ಮೊದಲಿಗೆ ಬಂದಿದೆ. ಅಶ್ವತ್ಥ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮಾ ವಿಕರ್ಣಶ್ಚ ಸೋಮದತ್ತಿ ತಥೈವಚ. ಭಗವದ್ಗೀತೆಯ ಪ್ರಾರಂಭದಲ್ಲಿ ದುರ್ಯೋಧನ ಹೇಳ್ಕೊಳ್ತಾನೆ, ನಮ್ಮ ಕಡೆ ಮಹಾವೀರರು ಯಾರ್ಯಾರಿದ್ದಾರೆ ಅಂತ ಕೇಳಿದ್ರೆ, ತಾವು ದ್ರೋಣರು, ಭೀಷ್ಮರು, ಕರ್ಣ, ಅಶ್ವತ್ಥಾಮ, ವಿಕರ್ಣ ಮತ್ತು ಈ ಮಹಾಪುರುಷನಾದಂತಹ ಸೋಮದತ್ತಿ ಅಂತ ಹೇಳಿರ್ತಾನೆ. ಸೋಮದತ್ತನ ಮಗ ಭೂರಿಶ್ರವಸ್. ಆ ಸೋಮದತ್ತ ಯಾರ ಮಗ ಅಂದ್ರೆ ಬಾಲ್ಯಕರಾಜನ ಮಗ. ಬಾಲ್ಯಕರಾಜ ಈ ಪ್ರತೀಪರಾಜನ ಮಗ, ಶಂತನುವಿನ ಅಣ್ಣ ಬಾಲ್ಯಕರಾಜ. ಶಂತನು ಮಗನೇ ಭೀಷ್ಮರು, ಇಲ್ಲಿ ಸೋಮದತ್ತನ ಮಗ ಭೂರಿಶ್ರವಸ್. ಬಾಲ್ಯಕರಾಜರು ಯುದ್ಧಕ್ಕೆ ಬಂದಿದ್ದಾನೆ, ದುರ್ಯೋಧನ ಕಡೆ ಸೇರಿದ್ದಾನೆ. ಅವನ ಮಗ ಸೋಮದತ್ತನು ಬಂದಿದ್ದಾನೆ, ದುರ್ಯೋಧನ ಕಡೆ ಸೇರಿದ್ದಾನೆ. ಅವನಿಗೆ 3 ಮಕ್ಕಳು ಸೋಮದತ್ತನಿಗೆ, ಭೂರಿ, ಭೂರಿಶ್ರವಸ್ ಮತ್ತು ಶಲ ಅಂತ. ಅವ್ರ 3 ಜನ ಯುದ್ಧಕ್ಕೆ ಬಂದಿದ್ದಾರೆ. ಅದರಲ್ಲಿ ಭೂರಿಶ್ರವಸ್ ಭಾರಿ ಬಲಾಢ್ಯನಾದವನು. ಆ ಶಲ ಅಂತಕ್ಕಂಥ ಒಬ್ಬನನ್ನ ಈ ದ್ರೌಪದಿಯ ಮಕ್ಕಳು ಕೊಂದು ಹಾಕಿಬಿಟ್ಟಿರ್ತಾರೆ ಇಷ್ಟೊತ್ತಿಗಾಗಲೇ. ಶಲ ಅಂತಕ್ಕಂಥವನನ್ನ, ಇನ್ನು ಭೂರಿ, ಭೂರಿಶ್ರವಸ್ಸು, ಸೋಮದತ್ತ ಮತ್ತು ಬಾಲ್ಯಕ, ಇಷ್ಟು ಜನ ಉಳ್ಕೊಂಡಿದ್ದಾರೆ. ಆ ಭೂರಿಶ್ರವಸ್ಸು ಎಲ್ಲರಿಗಿಂತ ಮಹಾಬಲಾಢ್ಯ ಅವನು. ಭೂರಿಶ್ರವಾಹ ಅತಿಬಲಸ್ತೇಷಾಂ, ಎಲ್ಲರ ಗುಂಪಿನಲ್ಲೇ ಬಲಾಢ್ಯ. ಆ ಗುಂಪಿನೊಳಗೆ ಯಾತಕ್ಕೆ ಅಂದ್ರೆ, ಸೋಮದತ್ತ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ವರ ತಗೊಂಡಿರ್ತಾನೆ. ಏನಂತ, ನನಗೆ 3 ಗಂಡು ಮಕ್ಕಳಾಗಬೇಕು, ಆ 3 ಗಂಡು ಮಕ್ಕಳಲ್ಲಿ ಮಧ್ಯದವನು ಭಾರಿ ಬಲಾಢ್ಯನಾಗಬೇಕು, ನಿಮ್ಮ ಆವೇಶ ಅವನೊಳಗೆ ಇರಬೇಕು ಅಂತ ಕೇಳಿದ್ನಂತೆ. ಆ ಭೂರಿಶ್ರವಸ್ಥನೊಳಗೆ ರುದ್ರದೇವರ ಆವೇಶ. ಅದರಲ್ಲಿ ಹೇಳ್ತಾರೆ, ಅಹಿರ್ಬುದ್ಧ, ವಿರೂಪಾಕ್ಷ ಮೊದಲಾದ ರುದ್ರದೇವರ ಅವತಾರಗಳೇ ಹುಟ್ಟಿ ಬಂದವರು. ಭೂರಿಶ್ರವ ಭಾರಿ ಬಲಾಢ್ಯನಾದವನು. ಸಾತ್ವಿಕಿಗೂ ಅವನಿಗೂ ಜನ್ಮದ್ವೇಷ, ಅವರಿಬ್ಬರಿಗೂ ಕೂಡ. ಇಬ್ಬರು ಒಳ್ಳೆಯವರೇ, ಯಾವುದೋ ಕಾರಣ ಜಗಳಾಡಿದವರು. ಸಾತ್ವಿಕಿ ಪಾಂಡವರ ಪಕ್ಷದಲ್ಲಿದ್ದಾನೆ, ಭೂರಿಶ್ರವಸ್ಥು ವಿರೂಪಕ್ಷದಲ್ಲಿದ್ದಾನೆ. ಅವರಿಬ್ಬರು ಯುದ್ಧದಲ್ಲಿ ಮೀಟ್ ಆಗ್ತಾ ಇದ್ದಾರೆ. ಭಯಂಕರ ಯುದ್ಧ ಶುರು ಮಾಡಿದ್ರಂತೆ. ಇವನು ಅವ್ರು ನೋಡಿ, ಅವ್ರು ಇವರು ಹಳೆಯ ಸಿಟ್ಟೆಲ್ಲ ಒಟ್ಟಿಗೆ ಸೇರ್ಕೊಂಡು ಬಿಟ್ಟು, ಇವರ ತಾವು ನೋಡಿ ಸಾರಥಿ ಒಬ್ಬೊಬ್ಬರು ಹೊಡೆದಾಕೊಂಡ್ಬಿಡ್ತಾರೆ. ಇಬ್ಬರಿಗೂ ಬೇರೆ ಆಯುಧ ಯಾವುದೂ ಇಲ್ಲ, ರಥನೂ ಇಲ್ಲ, ಬರೀ ನೆಲದ ಮೇಲೆ ನಿಂತ್ಕೊಂಡ್ಬಿಟ್ರಂತೆ. ನೆಲ ಮೇಲೆ ನಿಂತ್ಕೊಂಡಿದ್ದಾರೆ, ಇಬ್ಬರ ಕೈಯಲ್ಲಿ ಖಡ್ಗ, ಈ ಕಡೆ ಗುರಾಣಿ ಆ ಕಡೆ ಖಡ್ಗ, ಖಡ್ಗ ಯುದ್ಧವನ್ನು ಮಾಡ್ತಾ ಇದ್ದಾರೆ. ತುಂಬಾ ಹೊತ್ತು ಯುದ್ಧ ಮಾಡ್ತಾರೆ, ಸಮಸಮನ ಯುದ್ಧ ನಡೆಯುತ್ತೆ. ಕೊನೆಗೆ ಒಂದು ಸ್ಟೇಜ್ ಒಳಗೆ ಈ ಸಾತ್ವಿಕಿಯ ಕೈನ ಖಡ್ಗ ಹಾರಿ ಹೋಗ್ಬಿಡುತ್ತೆ. ಆಗ ಇವನು ಬೃಹಸ್ಥವಸ್ಥೆ ಏನ್ ಮಾಡ್ತಾನೆ, ಅವನು ಒದಿತಾನೆ ಕಾಲಲ್ಲಿ, ದಪ್ಪಂತೆ ಕೆಳಗೆ ಬಿಡುತ್ತಾನೆ. ಅವನ ಕತ್ತಿನ ಮೇಲೆ ತನ್ನ ಕಾಲು ಉರಿಂದಂತೆ ಭೂರಿಶ್ರವಸ್, ಖಡ್ಗವನ್ನು ಎತ್ತಿಬಿಟ್ಟು ಕೊಲ್ಲಬೇಕು ಸಾತ್ವಿಕಿನ ಅಂತ ಖಡ್ಗ ಎತ್ತಿಬಿಟ್ಟಿದ್ದಾನೆ. ಇನ್ನೇನು ಸಾತ್ವಿಕಿ ಗತಿ ಮುಗಿತು ಅಂತಾನೆ ಅರ್ಥ. ಆ ಫೈನಲ್ ಮೂಮೆಂಟ್ ಇದ್ದಾಗಿದೆ. ಕೃಷ್ಣ ನೋಡಿದನಂತ ಅಲ್ಲಿಂದ, ಅರ್ಜುನ ನಿನ್ನ ಶಿಷ್ಯನ ಅವಸ್ಥೆ ಏನಾಗ್ತಿದೆ ನೋಡು ಅಂತ ತೋರಿಸ್ತಾನೆ. ಅರ್ಜುನ ನೋಡಿ, ನಿನ್ನ ಶಿಷ್ಯನ ಅವಸ್ಥೆ ಏನಾಗ್ತಾ ಇದೆ, ಕೃಷ್ಣ ಹೇಗೆ ನೋಡಿದೆ ಅಂತ ಕೇಳಬೇಡಿ. ಕೃಷ್ಣ ನೋಡಿದವರು ಯಾರು ಬದುಕದೇ ಇಲ್ಲ, ಅದರಿಂದಾಗಿನೇ ಇದೆಲ್ಲರೂ ನೋಡ್ತಾನೆ ಪರಮಾತ್ಮ. ಅರ್ಜುನ ಒಂದೇ ರಥದಲ್ಲಿ ಕೂತಿದ್ದ, ಅರ್ಜುನ ನಿಂತಿದ್ದಾನೆ ಬೇರೆ ಜೊತೆಗೆ, ಕೃಷ್ಣ ಕೂತಿದ್ದಾನೆ. ನಿಂತ ಅರ್ಜುನನಿಗೆ ಕಾಣಲಿಲ್ಲ, ಕೂತ ಕೃಷ್ಣನಿಗೆ ಕಾಣಿಸ್ತಾ ಇದೆ ಅಂದ ಮೇಲೆ ನಾರಾಯಣ ಎಲ್ಲಿ ನರ ಎಲ್ಲಿ ಅಂತ ಗೊತ್ತಾಗ್ತದೆ. ಜೀವ ಜೀವರೇ ಭಗವಂತ ಭಗವಂತನೇ. ಭಗವಂತನ ಸಾಮರ್ಥ್ಯ ಯಾರಿಗೂ ಅಡ್ಡಿ ಆಗೋದಿಲ್ಲ, ಉಳಿದವರಿಗೆ ಬರೋ ಸಾಮರ್ಥ್ಯನೇ ಇಲ್ಲ. ಇವತ್ತು ನೋಡಿದ್ರ ಇಷ್ಟು ಅಡ್ಡ ಇದೆ, ಮೈಕ್ರೋವೇವ್ಸ್ಗೆ ಯಾವುದು ಅಡ್ಡ ಆಗೋದೇ ಇಲ್ಲ. ಏರ್ ಕಂಡೀಷನ್ ರೂಮೇ ಕೂತ್ಕೊಳ್ಳಿ, ಎಲ್ಲ ಬಾಗಿಲು ಹಾಕಿರಿ, ಫಸ್ಟ್ ಕ್ಲಾಸ್ ಟಿವಿ ಬರ್ತಾನೆ ಇರುತ್ತೆ, ಇವ್ರಿ ಫಸ್ಟ್ ಕ್ಲಾಸ್ ಟ್ರಾನ್ಸ್ಮಿಷನ್ ಕೆಡಿಸ್ತಾನೆ ಇರುತ್ತದೆ. ಎಷ್ಟು ಆಲ್ ಪ್ರೂಫ್ ಇದನ್ನು ಬ್ರೇಕ್ ಮಾಡ್ಕೊಂಡ್ ಬರುತ್ತೆ, ಎಷ್ಟು ಬೈನೋಟ್ ಇರಬಹುದು, ನಿಮ್ ಗೋಡೆ ಗೀಡೆ ಎಲ್ಲ ತೂರ್ಕೊಂಡ್ ಬರುತ್ತದೆ. ಎಂತ ಸಾಮರ್ಥ್ಯ ಇದೆ ಅದಕ್ಕೆ, ಫಿಗರ್ ಫುಲ್ ಫಿಗರ್ ಬರುತ್ತೆ, ಹಾಡು ಬರುತ್ತೆ, ಎಷ್ಟು ಶಕ್ತಿ ಇದೆ ಅದಕ್ಕೆ. ಅದಕ್ಕೆ ಇದು ಅಡ್ಡಿ ಆಗೋದಿಲ್ಲ, ಆದ್ರೆ ಬೇರೆದಕ್ಕೆ ಅಡ್ಡಿ ಆಗುತ್ತೆ, ಬಾಲ ಹಾಕ್ಬಿಟ್ರೆ ಬೇರೆ ಅಂತ ಕೇಳಿಸೋದಿಲ್ಲ. ಆದ್ರೆ ಮೈಕ್ರೋವೇವ್ ಮಾಡಕ್ ಬರೋದಿಲ್ಲ. ಇವತ್ತು ಈ ವೇವ್ಗಳೇ ಡಿಫರೆನ್ಸ್ ಇದ್ದಾಗ ನರ ನಾರಾಯಣಿಗೆ ಎಷ್ಟು ವ್ಯತ್ಯಾಸ ಇರಬೇಕು. ಅರ್ಜುನ ಕಣ್ಣಿಗೆ ಕಾಣಲಿಲ್ಲ, ಕೃಷ್ಣರ ಕಣ್ಣಿಗೆ ಕಾಣಿಸ್ತು. ವಿಶ್ವತೆಷ್ಟವಾದ ಭಗವಂತ ಅಲ್ಲಿ ಕೃಷ್ಣ ಹೇಳಿರ್ತಾನೆ, ನಾನು ಎಲ್ಲವೂ ಗೊತ್ತು ಅಂತ ಹೇಳಿದ್ನಲ್ಲ, ಪ್ರೂವ್ ಮಾಡ್ತಾನೆ. ಈಗ ನೋಡು ನಿನ್ನ ಶಿಷ್ಯನ ಅವಸ್ಥೆ ಏನಾಗುತ್ತೆ ಅಂತ ನೋಡಿದರೆ ಎಲ್ಲೋ ನಡೀತಾ ಇದೆ. ಇದು ಒಂದು ಅರ್ಜುನ ಅನ್ಗೆ ಕೃಷ್ಣ ಹೇಳಿದ ತಕ್ಷಣ ಅರ್ಜುನ ತನ್ನ ಭಲ್ಲ ಅಂತ ಆಯುಧ ತಗೊಳ್ತಾನೆ. ಆಯುಧ ತಗೊಂಡು ಯೋಗ ಎಸ್ತನಂತೆ, ಎಂಥ ಸಮರ್ಥ ಅರ್ಜುನ. ಆ ಅಸ್ತ್ರ ಹೋಗಿ ಅವನ ಕೈ ಎತ್ತಿದ್ನಲ್ಲ, ಆ ಕೈನ ತುಂಡು ಮಾಡ್ಕೊಂಡು ಹೋಗ್ಬಿಡುತ್ತೆ. ಭೂರಿಶ್ರವನ ಕೈಯನ್ನ ಖಡ್ಗದ ಸಮೇತ ಕತ್ತರಿಸಿಕೊಂಡು ಹೋಗುತ್ತೆ, ಕೈಯಲ್ಲೋ ಬಿದ್ದು ಬಿಡುತ್ತೆ. ಆ ಕಡೆ ಎಷ್ಟು ಗುರಿ ಇರಬೇಕು ಅರ್ಜುನನಿಗೆ ಎಂದು ಯೋಚನೆ ಮಾಡಿದರೆ, ಏನು ಅಸಾಧಾರಣ ಮಹಾವೀರ ಆತ, ಅಷ್ಟು ಗುರಿ ಎದುರಿಗಿದ್ದ. ಹೇಳಿದ್ದೇನಲ್ಲ, ಇಡ್ಲಿ ಸಾಂಬಾರ್ ತಿನ್ನಕ್ಕೆ ಅಲ್ಲಿ ಚಮಚೆ ಬೇಕು ಜನಗಳಿಗೆ, ಅದು ಗುರಿ ತಪ್ಪೆಲ್ಲೂ ಆಗ್ತಿರ್ತಾನೆ. ಮತ್ತೆ ಆ ಕಥೆ ಕೇಳಿದ ನಿಮ್ಮ ನಾಚಿಕೆ ಆಗಿಬಿಡುತ್ತೆ. ಎಂಥ ಸಮರ್ಥರವರೆಲ್ಲ ಕೂಡ ಆ ಸಮಯ ಒಂದು ಚೂರು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ತಡಾದ್ರೆ ಕಥೆ ಮುಗಿದೋಯ್ತು. ಎಂತ ಮಹಾ ಅನರ್ಥ ಕಾರಣವಾಗ್ತಾ ಇದೆ. ಕರೆಕ್ಟ್ ಆಗಿ ಹೊಡಿಬೇಕಾದ್ರೆ ಎಂಥ ವೇಗ ಇರಬೇಕು, ಮತ್ತೆ ಎಷ್ಟು ಗುರಿ ಇರಬೇಕು, ಎಷ್ಟು ವೇಗ ಇರಬೇಕು, ಅದನ್ನ ಸಾಧಿಸಿದನಂತೆ. ಆ ಕ್ಷಣಕ್ಕೆ ಮುಗಿದೋಯ್ತು. ಡಾಕ್ಟರ್ ಆಪರೇಷನ್ ಮಾಡ್ತಾರೆ, ಎಷ್ಟು ರಿಸ್ಕ್ ಇರುತ್ತೆ ಗೊತ್ತಾ ಅದರೊಳಗೆ. ಯಾವ ತೆಗಿಬೇಕಾದ ಮಾತ್ರ ತೆಗಿಬೇಕು, ಹೆಚ್ಚು ಕಡಿಮೆ ಆದ್ರೆ ಹೋಗ್ಬಿಡ್ತಾನೆ. ಮತ್ತೆ ಪರ್ಮನೆಂಟ್ ಊನಾಗ್ತಾರೆ ಎಷ್ಟೋ ಜನಗಳು. ಆ ಕ್ಷಣಕ್ಕೆ ಹುಡುಕ್ಬೇಕು ಅಂತ ಹೇಳಿ ಎಷ್ಟು ಕಷ್ಟ ಇದೆ. ನಮ್ಮ ಮನುಷ್ಯ ಇಷ್ಟು ಮಾಡ್ತಾನೆ ಅಂತ ಹೇಳಿದ್ರೆ ದೇವತೆಗಳು ಎಷ್ಟು ಮಾಡಬಹುದು ಲೆಕ್ಕ ಹಾಕಿ. ಆ ರೀತಿ ಮಾಡಿದ್ದಕ್ಕೆ ಅವನ ಕೈ ಹೋಯ್ತು, ಆ ಕಡೆ ಬಿತ್ತು. ನೋಡ್ತಾನೆ ಆ ಕಡೆ ತಿರುಗಿ ನೋಡ್ತಾನೆ ಭೂರಿಶ್ರವಸ್ಸು, ಅರ್ಜುನ ಕೃಷ್ಣ ಇಬ್ರು ಕಾಣ್ತಾರೆ. ಭಾರಿ ಸಿಟ್ಟು ಬಂತ ಅವನಿಗೆ, ಬೈತಾನೆ, ಏನು ಅರ್ಜುನ ಇಂಥ ಕೆಲಸನ ಮಾಡೋದು, ನಾನು ಈ ಕಡೆ ಯುದ್ಧ ಮಾಡ್ತಿದ್ದೇನೆ, ಅವನ ತಲೆ ಕತ್ತಲಕ್ಕೆ ಅಂತ ಹೊರಟಿದ್ದೇನೆ, ನೀನು ಆ ಕಡೆಯಿಂದ ಹೊಡಿತೀಯಲ್ಲ, ಮೋಸ ಅಲ್ವಾ ಇದು ಅಂತ ಬೈತಾನೆ. ಬಾಯಿ ಬಂದ ಬೈತಾನೆ. ಕೃಷ್ಣ ಉತ್ತರ ಕೊಡ್ಲಕ್ಕೆ ಹೋಗೋದಿಲ್ಲ, ನೀವೆಲ್ಲ ಹಿಂದಿನ ದಿವಸ ಮಾಡಿದ್ದೇನು ಅಂತ ಕೇಳುತ್ತಾನೆ. ಏನ್ ಮಾಡಿದ ಹಿಂದಿನ ದಿವಸ? ಒಬ್ಬ ಹುಡುಗ ಅಭಿಮನ್ಯುವನ್ನ ಅದರಲ್ಲಿ ಭೂರಿಶ್ರವಸ್ಸು ಸೇರ್ಕೊಂಡಿರ್ತಾನೆ. ನೀವೆಲ್ಲ ಸೇರಿ ಹುಡುಗನ ಕೊಂದಿದ್ದೀರಿ, ನಿಮಗೆ ಕೇಳೋ ಹಕ್ಕಿಲ್ಲಿದೆ. ಈ ಮಧ್ಯೆ ಒಬ್ಬನ ಅನ್ಯಾಯ ಮಾಡಿದ ಮೇಲೆ ಮತ್ತೆ ಕೇಳೋ ಹಕ್ಕಿಲ್ಲ. ತುಂಬಾ ದಿನ ಅರ್ಥ ಮಾಡ್ಕೋಬೇಕಿದ್ದನ. ಪಾಂಡವರು ಮೋಸ ಮಾಡಿದ್ರು ಅಂತ ಯಾರು ಹೇಳಿದ್ರೆ, ನಿನ್ನೆ ಮೊದಲು ಮೋಸ ಮಾಡಿದ್ದಾರೋ ದುರ್ಯೋಧನಾದಿಗಳು ಮೋಸ ಮಾಡಿದ್ದಾರೆ. ಅಭಿಮನ್ಯು ಕೊಲ್ಲಲಿಕ್ಕೆ ಅವರು ಮಾಡಿದ ಮೋಸ ಇದೆಯಲ್ಲ, ಮುಂದೆ ಏನು ಮಾಡಿದ್ರು ಮತ್ತೆ ತಿರುಗಿ ಕೇಳಬಾರ್ದಂತ ತಪ್ಪು ಮಾಡಿಬಿಟ್ಟಿದ್ದಾರೆ ಈಗಾಗಲೇ ಅವರು. ಅಂತ ನಿನಗೇನ್ ಹಕ್ಕಿದೆ ಹೇಗೆ ಕೇಳೋದಕ್ಕೆ? ಭೂರಿಶ್ರವಸ್ಸು ಅರ್ಥ ಮಾಡ್ಕೋ, ಅಭಿಮನ್ಯುವನ್ನು ಕೊಂದ ನಿಮಗೆ ಯಾರಿಗೂ ಧರ್ಮಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ, ಆದ್ದರಿಂದ ಅರ್ಜುನ ಮಾಡಿದ್ದು ಸರಿ ಅಂತ ಕೃಷ್ಣ ಹೇಳಿದನಂತೆ. ಆಗ ಅವನಿಗೆ ಅರ್ಥ ಆಯ್ತಂತೆ. ಆಗ ಧ್ಯಾನ ಕೂತನಂತೆ ಭೂರಿಶ್ರವಸ್. ದೊಡ್ಡ ಅಪರೋಕ್ಷ ಜ್ಞಾನಿ ಅವನು, ಪ್ರಾರಬ್ಧವಶಾತ್ ಆಗಿದ್ದ. ಯುದ್ಧರಂಗದಲ್ಲಿ ಧ್ಯಾನ ಕೂತನಂತೆ, ದೇವರ ಮೇಲೆ ಕೂಡಲಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಯುದ್ಧರಂಗದಲ್ಲಿ ಕೂತ್ಕೊಂಡು ಒಂದು ಕ್ಷಣದಲ್ಲಿ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್, ಎಂತ ಸಿದ್ಧ ಪುರುಷ ಅವನು. ಧ್ಯಾನ ಕೂತ್ಕೊಂಡ ಆ ಕ್ಷಣಕ್ಕೆ ದೇವರ ಧ್ಯಾನವಾರ್ಥ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಹೋದನಂತವನು. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ರೀಚ್ ಆಗಿದ್ದಾನಂತೆ ಅಂತ ಯೋಗಿ ಅವನು. ಇಷ್ಟತಿ ಸಾತ್ಯಕ್ಕೆ ಹೇಳ್ತಾನೆ, ಮೇಲಕ್ಕೆ ಎದ್ದು ಬಿಟ್ಟು ಖಡ್ಗ ಹೇಗೂ ಇತ್ತಲ್ಲ, ಬಿದ್ದಿದ್ ಖಡ್ಗ ತಗೋತಾನೆ, ಗುರಾಣಿ ತಗೋದ ಹತ್ರ ಬರ್ತಾನೆ, ಗುರಾಣಿ ಬಿಸಾಕ್ತಾನೆ, ಅವನ ತಲೆ ಕೂದಲು ಹಿಡ್ಕೋತಾನೆ. ಭೂರಿಶ್ರವ ತಲೆ ಕತ್ತರಿಸಿ ಬಿಡ್ತಾನೆ, ತನ್ನ ತಲೆ ಕತ್ತರಿಸಲಿಕ್ಕೆ ತಾವನ್ ಪ್ರಯತ್ನ ಮಾಡಿದ್ನಲ್ಲ, ಅವನ ತಲೆ ಕತ್ತರಿಸಿ ಹಾಕಿಬಿಡ್ತಾನೆ. ಭೂರಿಶ್ರವನ್ನು ಕೊಂದು ಬಿಡ್ತಾನೆ. ಇದು ನೋಡೋದಕ್ಕೆ ಅನ್ಯಾಯನೇ, ಸುಮ್ಮನೆ ಕೂತು ತಲೆ ಕತ್ತರಿಸಿದೆ ಅಂತ ಹೇಳಿ. ಬಟ್ ಇದೇ ಹಿಂದಿನ ದಿವಸ ಮಾಡಿದ್ರೆ ಪದಿತಿ ಆಗೋದು, ಅವ್ರು ಮಾಡಿ ಆಗಿದೆ ಮೋಸ ಈಗಾಗಲಿದೆ. ಎಷ್ಟು ಮಾಡಿದ್ರು ಪ್ರಶ್ನೆ ಕೇಳೋ ಹಕ್ಕು ಅವರಿಗಿಲ್ಲ, ಭೂರಿಶ್ರವಸ್ಸನ್ನು ಕೊಂದು ಹಾಕಿಬಿಟ್ಟನಂತೆ. ಇಷ್ಟೊತ್ತಿಗೆ ಭಯಂಕರವಾದಂತಹ ಸನ್ನಿವೇಶ ಕಾಣ್ತಾ ಇದೆ. ಆ ಕಡೆಗೆ ಧರ್ಮರಾಜ ಕಾಯ್ಕೋತ ಕೂತಿದ್ದಾನೆ. ಈಗ ಸುದ್ದಿ ಬರುತ್ತೆ, ಆಗ ಸುದ್ದಿ ಬರುತ್ತೆ ಸಾತ್ಯಕೆಯಿಂದ ಅಂತ ಕೇಳಿದರೆ ಏನು ಸುದ್ದಿನೂ ಇಲ್ಲ. ಸಾತ್ಯಕ್ಕೆ ಹೋದನು ಹೋಗಿಬಿಟ್ಟ. ಧರ್ಮರಾಜನ ಗಾಬರಿ ಆಯಿತು. ಕೃಷ್ಣನ ಶಂಕತನ್ನು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಯಥಾ ಪ್ರಕಾರ ನ ಶ್ರೂಯತೆ ಗಾಂಡಿವ ಸಾಧ್ಯ ಘೋಷ, ಸಂಶ್ರೂಯತೆ ಪಾಂಚಜನ್ಯಶ್ಚ ಘೋಷ. ಗಾಂಡಿವ ಧ್ವನಿ ಕೇಳಿಸ್ತಾ ಇಲ್ಲ, ಕೃಷ್ಣನ ಶಂಕದ ಧ್ವನಿ ಕೇಳಿಸ್ತಾ ಇದೆ. ಏನ್ ಮಾಡ್ಬೇಕೀಗ, ಯಾರ ಗತಿ ನನಗೆ, ಯಾರು ಕಾಪಾಡ್ತಾರೆ ಅಂತ ಯೋಚನೆ ಮಾಡಿಬಿಟ್ಟು ಭೀಮಸೇನ ಅಂತ ಭೀಮಸೇನನ್ನು ಕರೀತಾರೆ. ಭೀಮಸೇನ ಭಾರಿ ಪದೀತಿ ಆಗಿಬಿಟ್ಟಿದೆ. ಈಗ ಅರ್ಜುನ ಹೋದ ಅಂತ ಹೇಳಿದರೆ ಸಾತ್ಯಕ್ಕೆ ಹೋದ ಅವನು ಹೋಗಿಬಿಟ್ಟ, ನನಗೆ ಟೆನ್ಷನ್ ಜಾಸ್ತಿ ಆಯಿತು ಅಂತ ಹೇಳ್ತಾನೆ. ಭಾರಂಚ ತಸ್ಯಾಧಿಕಮೇವ ಮೊನ್ನೆ ಮೊದಲು ಒಬ್ಬನು ಹೋಗಿದ್ದ ಅಂತ ಕಳಿಸಿದ್ರೆ ಇಬ್ಬರ ಬಗ್ಗೆ ಯೋಚನೆ ಮಾಡೋಕ್ಕಾಗಿದೆ. ಈಗ ನನಗೆ ಇನ್ನೂ ನನ್ನ ತಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಈಗ ಇನ್ನೊಬ್ಬನ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಹುಡುಗವರಾದರೆ ಹೇಳು, ಯೋಚನೆ ಮಾಡೋ ರೀತಿ ಬೇರೆ, ಇವರು ಯೋಚನೆ ರೀತಿ ಬೇರೆ. ನನ್ನ ತಮ್ಮನ ಬಗ್ಗೆ ನನ್ನ ಜವಾಬ್ದಾರಿ ಇದೆ. ಸಾತ್ಯಕ್ಕೆ ಯಾರನ್ನೋ ಕಳಿಸಿಬಿಟ್ಟೆ ನಾನೀಗ, ಇನ್ನು ನಾನು ಉತ್ತರ ಕೊಡೋದು ಭಾರಿ ಕಷ್ಟ ಆಗುತ್ತೆ ಯಾದವರಿಗೆಲ್ಲ ಕೂಡ. ಅದಕ್ಕೆ ಭೀಮಸೇನ, ಇನ್ನು ಯಾರು ಹೋದರೂ ಕೂಡ ಮತ್ತೆ ಹೋಗೇ ಬಿಡ್ತಾರೆ, ಯಾರು ವಾಪಸ್ ಬರೋ ಸಂಭವ ಇಲ್ಲ, ಈಗ ನೀನು ಹೋಗಬೇಕು ಅಂತ ಹೇಳಿದ್ದಾರೆ. ನೀನು ಹೋಗಬೇಕು, ವ್ಯೂಹದೊಳಗೆ ಅವರ ಯೋಗಕ್ಷೇಮ ತಿಳ್ಕೊಳ್ಬೇಕು, ನನಗೆ ಸೂಚನೆ ಮಾಡಬೇಕು ಅಂತ ಹೇಳಿದಾಗ ಭೀಮಸೇನ ಹೇಳ್ತಾನೆ, ಅಣ್ಣ ಏನ್ ಹೇಳ್ತಾ ಇದ್ದೀನಿ ನೀನೀಗ? ಭೀಮಸೇನ, ನನ್ನ ಯೋಚನೆ ಇಷ್ಟೇ, ಅರ್ಜುನಿಗೆ ಏನೋ ಆಗೋಗ್ಬಿಟ್ಟಿದೆ, ಅದಕ್ಕೇನೆ ಕೃಷ್ಣ ಯುದ್ಧ ಮಾಡ್ತಾ ಇದ್ದಾನೆ, ಸಾತ್ಯಕ್ಕೆ ಹೋದನು ಎಲ್ಲೋ ಹೋಗಿಬಿಟ್ಟಿದ್ದಾನೆ, ನನಗೀಗ ಅರ್ಜುನ ಕ್ಷೇಮ ಸಮಾಚಾರ ಬೇಕಾಗಿದೆ, ಸಾತ್ಯಕ್ಕೂ ಬೇಕಾಗಿದೆ, ಅದಕ್ಕೋಸ್ಕರ ನೀನು ಹೋಗಿ ನೋಡ್ಕೊಂಡು ಬರಬೇಕು ಅಂತ ಹೇಳಿದ್ದಾನೆ. ಆಗ ಭೀಮಸೇನ ಹೇಳ್ತಾನೆ, ಅಣ್ಣ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದ್ದಾನೆ. ಯೋಚನೆ ಮಾಡು, ನಿನಗೆ ಇಷ್ಟು ಗೊತ್ತಾಗಬಾರ್ದ, ಅರ್ಜುನ ಯಾರ ಜೊತೆಗೆ ಹೋಗಿದ್ದಾನೆ ಗೊತ್ತಾ ಅಂತ ಕೇಳುತ್ತಾನೆ. ಯಾರ ಜೊತೆಗೆ ಹೋಗಿದ್ದಾನೆ? ಕೃಷ್ಣನ ಜೊತೆಗೆ ಹೋಗಿದ್ದಾನೆ. ಅಂದ್ಮೇಲೆ ಮತ್ತೆ ಯೋಚನೆ ಮಾಡಬೇಕು ಅಂತ ಹೇಳ್ತಾನೆ. ಮತ್ತೆ ಯೋಚನೆ ಮಾಡಬೇಕು, ಜಗತ್ತನ್ನೇ ಕಾಪಾಡತಕ್ಕಂತ ವ್ಯಕ್ತಿಯ ಜೊತೆಗೆ ಅರ್ಜುನ ಹೋಗಿರ್ಬೇಕಾದ್ರೆ ಇನ್ನೂ ಯೋಚನೆ ಮಾಡ್ತಾರ? ಈ ಯೋಚನೆ ಮಾಡಬೇಡ. ಅರ್ಜುನ ಎಷ್ಟು ಸುರಕ್ಷಿತ ಅಂತ ಕೇಳಿದರೆ, ಒಬ್ಬ ದುರ್ಯೋಧನಾದಿಗಳಲ್ಲ, ಅಶ್ವತ್ಥಾಮಾದಿಗಳಲ್ಲ, ದ್ರೋಣಾಚಾರ್ಯರಲ್ಲ, ಬ್ರಹ್ಮರುದ್ರಾದಿ ದೇವತೆಗಳು ಬಂದರೂ ಕೂಡ ಈಗ ಅರ್ಜುನಿಗೆಲ್ಲಕ್ಕಾಗೋದಿಲ್ಲ, ಕೃಷ್ಣ ಕಾಪಾಡ್ತಿದ್ದಾನೆ. ಇದು ಬಹಳ ಮುಖ್ಯ. ಇದು ಇದಕ್ಕೆ ನಿಜವಾದ ಭಕ್ತಿ ಅಂತ ಕರೀತಾರೆ. ನಮಗೆ ದೇವರು ನಂಬಿಟ್ಟಿರ್ತೇವೆ, ಆದರಾಗಲಿ ಅಂತ ಯಾರೋ ಬಾಬಾಗ ಹರಿಸಿಕೊಂಡ್ಬಿಡ್ತಾರೆ, ದೇವ್ರ ಕೈಲಿ ಆಗದೆ ಹೋದ್ರೆ ಇವರು ಸ್ವಲ್ಪ ಇರಲಿ ಅಂತ ಹೇಳಿಬಿಟ್ಟು ನಮ್ಮ ನಂಬಿಕೆ ಇದು ಒಂದು ತಪ್ಪದು. ಒಂದು ದೇವರು ನಂಬಿದ್ರೆ ಹೇಗೆ ನಂಬಬೇಕು ಅಂದ್ರೆ, ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಪೂರ್ತಿಯ ನಂಬುತ್ತಾರಲ್ಲ ಅವರು ನನ್ನ ಕೈ ಬಿಡೋದಿಲ್ಲ ಅಂತ ಭಗವಂತ ಹೇಳ್ತಾರೆ. ಪೂರ್ತಿ ನಂಬೋ ದೇವರು ನಂಬದೇ ಇರೋ ಜನಗಳೇ ಜಾಸ್ತಿ, ನಂಬಿದ್ರೆ ಅರ್ಧಂಬರ್ಧ ನಂಬೋ ಜನಗಳೇ ಜಾಸ್ತಿ. ಶನಿವಾರ ಭಾನುವಾರ ನಂಬೋದು, ಗುರುವಾರ ನಂಬೋದು, ವಾರಕ್ಕೊಮ್ಮೆ ನಂಬೋದು, ಸಂಕಟ ಬಂದ ನಂಬೋದು, ಅವೆಲ್ಲ ಅಲ್ಲ. ಉಸಿರಾಡೋದು ಯಾವಾಗಲೂ ಉಸಿರಾಡ್ತೇವೆ ನಾವು, 24 ತಾಸು ಉಸಿರಾಡ್ತೇವೆ. ಮಲಗಿದಾಗಲೂ ಉಸಿರಾಡ್ತೇವೆ, ಇದು ಇಂಪಾರ್ಟೆಂಟ್. ಮಲಗಿದಾಗಲೂ ಹೇಗೆ ಉಸಿರಾಡ್ತೇವಲ್ಲ, ಹಾಗೆ ಮಲಗಿದಾಗಲೂ ಪ್ರಾಣದೇವರನ್ನು ಮರಿಬಾರದು ನಾವು. ಪ್ರಾಣಾಂತರ್ಯಾಗಿ ಪರಮಾತ್ಮನನ್ನು ಮರಿಬಾರದು, ಮರೆತರೆ ನಮ್ಮ ಜೀವನ ಹಾಳಾಗಿ ಹೋಗ್ತದೆ. ಭೀಮಸೇನ ಹೇಳುತ್ತಾನೆ, ಯಾರೂ ಗೆಲ್ಲದಲ್ಲಿ ಅರ್ಜುನ ಯಾಕೆ ಯೋಚನೆ ಮಾಡ್ತೀನಿ ಅಂತ ಕೇಳಿದ್ರೆ, ಇಲ್ಲದ್ರೆ ಯಾಕೋ ಭಯ ಆಗ್ತಾ ಇದೆ. ಅಣ್ಣ ಏನ್ ಮಾಡಲಿ ನನಗೆ, ನೀನು ಹೋಗು. ಅಣ್ಣ ಸ್ವಲ್ಪ ಯೋಚನೆ ಮಾಡು, ನಾನು ಹೋಗು ಅಂತ ಕಳಿಸ್ತಾ ಇದೀಯ, ನಿನಗೆ ನಿಜವಾಗಲೂ ಅಪಾಯ ಇದೆ. ಈಗ ನಿನಗೆ ಅಪಾಯ ಇದೆ, ದ್ರೋಣಾಚಾರ್ಯ ಹಿಡ್ಕೊಂಡು ಹೋಗಲು ಕಾಯ್ತಾ ಇದ್ದಾರೆ ನಿನ್ನನ್ನು, ದ್ರೋಣಾಚಾರ್ಯ ಹಿಡ್ಕೊಂಡು ಹೋಗಲು ಕಾಯ್ತಾ ಇದ್ದಾರೆ. ನಾನು ನಿನ್ನ ಕಾಪಾಡ್ತಾ ಇದ್ದೇನೆ, ನಾನು ಆ ಕಡೆ ಹೋದರೆ ನಿನ್ನ ಗತಿ ಏನು ಅಂತ ಹೇಳ್ತಾನೆ ಭೀಮಸೇನ. ನಿನ್ನ ಗತಿ ಏನು? ಅರ್ಜುನ ಸೇಫು, ಕೃಷ್ಣ ಇದ್ದಾನೆ, ನಿನ್ನ ಗತಿ ಏನು ಈ ಮಧ್ಯೆ? ಆಗ ಧರ್ಮರಾಜ ಒಂದು ಮಾತಾಡ್ತಾನೆ, ಭೀಮಸೇನ ನನಗತಿ ಏನಾದರೂ ಪರವಾಗಿಲ್ಲ, ಅರ್ಜುನನ ಗತಿ ಹುಷಾರು ಅಂತ ಹೇಳ್ತಾರೆ. ಇಂಥ ಅಣ್ಣಂದ್ರೆ ಎಲ್ಲಿ ಸಿಗ್ತಾರೆ? ಅದನ್ನು ಯೋಚನೆ ಮಾಡಿ. ತನಗೆ ತನ್ನ ಕ್ಷೇಮ ಮುಖ್ಯ ಅಲ್ಲ ಆತ ಪುಣ್ಯಾತ್ಮನಿಗೆ, ಅರ್ಜುನ ಚೆನ್ನಾಗಿರಬೇಕು. ಒಂದು ತಪ್ಪು ಮಾಡ್ತಾನೆ, ಕೃಷ್ಣ ಇದ್ದಾನೆ ಏನೂ ಆಗೋದಿಲ್ಲ ಅನ್ನೋದನ್ನು ಮರ್ತು ಬಿಡ್ತಾನೆ. ಆದರೆ ತಮ್ಮನಿಗೆ ಒಳ್ಳೇದಾಗಬೇಕು ಎಂಬ ಆಸ್ಪೆಕ್ಟ್ ಇದೆ, ಅದನ್ನು ಮರ್ತಿಲ್ಲ. ಆತನಲ್ಲಿ ಜ್ಞಾನದ ಭಾಗನೂ ಇದೆ, ಅಜ್ಞಾನದ ಭಾಗನೂ ಇದೆ. ಇದು ಅರ್ಜುನ ಧರ್ಮರಾಜ ಲಕ್ಷಣ. ಅದು ಭೀಮಸೇನ, ನೀನು ಹೋಗಿ ಬರಬೇಕು, ಖಂಡಿತ ಯೋಗಕ್ಷೇಮ ಕೊಡಬೇಕು, ಸಮಾಚಾರ ಕೊಡಬೇಕು ಅಂತ ಹೇಳಿದಾಗ ಭೀಮಸೇನ, ನಿನ್ನಾರು ಕಾಪಾಡ್ತಾರೆ ಅಂತ ಕೇಳ್ತಾನೆ. ನನ್ನ ದುಷ್ಟದ್ಯುಮ್ನ ಕಾಪಾಡ್ತಾನೆ ಅಂತ ಹೇಳ್ತಾನೆ. ದುಷ್ಟದ್ಯುಮ್ನ ಯಾವ ಮೂಲೆಯ ಲೆಕ್ಕ ಪಾಪ, ದುಷ್ಟದ್ಯುಮ್ನ ತನ್ನ ಕಾಪಾಡ್ತಾರಂತೆ, ಕೃಷ್ಣ ಅರ್ಜುನ ಕಾಪಾಡೋದಿಲ್ವಂತೆ, ಎಂತ ಲೆಕ್ಕ ಇರಬೇಕು ಲೆಕ್ಕ ಹಾಕಿ. ಭೀಮಸೇನ ನಗುತ್ತಾನೆ, ಅಣ್ಣ ನಿನಗೇನೂ ಅರ್ಥನೇ ಆಗೋದಿಲ್ಲ, ಹೋಗ್ಲಿ ಬಿಡು, ಹೋಗ್ಬೇಕು ತಾನೇ ಹೋಗ್ತೇನೆ, ಆದರೆ ನಾನು ಹೋಗಿದ್ದೇನೆ ಅಂತ ಏನನ್ನು ಮಾಡ್ಲಿಕ್ಕೆ ಹೋಗಬೇಡ, ನಾನೇ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ದುಷ್ಟದ್ಯುಮ್ನ ಎಲ್ಲರನ್ನ ಕರೆದುಬಿಟ್ಟು, ನೀವು ಇದನ್ನು ಬಿಟ್ಟು ಎಲ್ಲೂ ಹೋಗಬಾರದು. ನಾನು ಭೀಮಸೇನ ಹೋಗೋದಕ್ಕೆ ಕಾರಣ ಬೇರೆ ಇದೆ, ಅಣ್ಣ ಹೇಳ್ದ ಅಂತ ಹೋಗ್ತಾ ಇಲ್ಲ, ಒಳಗೆ ಇನ್ನೊಂದು ವ್ಯವಸ್ಥೆ ಆಗಬೇಕಾಗಿದೆ. ಈಗ ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ, ಇದನ್ನು ಬಿಟ್ಟು ಯಾರು ಕದಲಬಾರದು ನೀವು ಅಂತೇಳಿ ಭೀಮಸೇನ ತಾನು ಹೊರಟಂತ ಅಲ್ಲಿಂದ. ಅಲ್ಲಿಂದ ಭೀಮನ ಪರಾಕ್ರಮ ಪ್ರಾರಂಭ. ಅವತ್ತಿನ ಪರಾಕ್ರಮ ಎಂದೂ ಯಾರೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಚಿತ್ರ ವಿಚಿತ್ರವಾದ ಪರಾಕ್ರಮ ಭೀಮತೆಯನ್ನು ತೋರಿಸ್ತಾನೆ. ಆಗ ನಮಗೆ ಅರ್ಥ ಆಗ್ತದೆ, ಭೀಮಸೇನ ಸಮೋ ನಾಸ್ತಿ, ಸೇರಯೋರುಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಪಿ ಬಲೇಪಿ ಚ. ಆ ಭಾಗ ಎಷ್ಟು ಜನ ಮಾಡಿ ತಪ್ಪು ಮಾಡಿದ್ದಾರೆ ಗೊತ್ತಾ? ಪಂಪ, ಕುಮಾರದಾಸ ಮೊದಲಾದ ಯಾರು ಬರದೇ ಇಲ್ಲ, ಅದರ ಟೋಟಲಿ ಅವಾಯ್ಡೆಡ್ ಇಟ್. ಭೀಮಸೇನೆಯ ಪರಾಕ್ರಮ 100 ಶ್ಲೋಕದಲ್ಲಿ ಬರುತ್ತೆ. ಅದರಲ್ಲಿ ಒಂದಂಶವನ್ನು ಯಾರು ಕವರ್ ಮಾಡಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಜನಕ್ಕೆ ಎಷ್ಟು ತಪ್ಪು ತಿಳುವಳಿಕೆ ಬರೋ ಚಾನ್ಸಸ್ ಇದೆ ಲೆಕ್ಕ ಹಾಕಿ. ಮಹಾಭಾರತ ಟಿವಿಯಲ್ಲಂತೂ ಬಿಟ್ಟುಬಿಡಿ, ಅದನ್ನಂತೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಮಹಾಭಾರತದ ಛಾಯೆ ಅದರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಪಂಪ ಕುಮಾರ ವ್ಯಾಸರಲ್ಲಿ ನಾವು ಹುಡುಕಬೇಕಾಗಿತ್ತು. ಪಂಪ ಹೇಳಿಬಿಡ್ತಾನೆ, ನಾನು ಶಾಸ್ತ್ರ ಹೇಳೋದಕ್ಕೆ ಹೊರಟಿಲ್ಲ, ಹೇಳಿಬಿಡ್ತಾನೆ ಪಂಪ ಶಾಸ್ತ್ರ ಹೇಳೋಕ್ಕೆ ಹೊರಟಿಲ್ಲ. ಬೆಳಗುವೆನಿಲ್ಲಿ ಲೌಕಿಕಮಂ, ಅಲ್ಲಿ ಜನಾಗಮಮಂ ಅಂತ ಹೇಳ್ತಾನೆ. ಅವನಿಗೆ ಮಹಾಭಾರತ ಲೌಕಿಕದ ಕಥೆ ಅಷ್ಟೇ. ಅವನು ಜೈನನಾದ್ದರಿಂದ ನನಗೆ ಜೈನ ಶಾಸ್ತ್ರ ಭಾರಿ ದೊಡ್ಡದು, ಇದು ಲೌಕಿಕ ಕಥೆ, ಪಾಪಲರೂ ಬರೀಬೇಕಾಗಿದೆ ಅಷ್ಟೇನೆ. ಅವನಿಗೆ ಶ್ರದ್ಧೆಯೇ ಇಲ್ಲ. ಕುಮಾರದಾಸನಿಗೆ ಶ್ರದ್ಧೆ ಇದೆ, ಆದರೆ ಇಷ್ಟು ತಿಳುವಳಿಕೆ ಇಲ್ಲ. ಯಾವ ತಿಳುವಳಿಕೆ ಅಂದ್ರೆ ಮಹಾಭಾರತದ ಮೂಲದ ಪರಿಷ್ಕೃತವಾದಂತಹ ವಿಚಾರ ಇದೆಯಲ್ಲ ಅದ್ರ ಪರಿಜ್ಞಾನ ಇಲ್ಲ. ಒಳ್ಳೆಯ ಕವಿ ಇವತ್ತು ಕನ್ನಡ ಕಂಡಂತ ಬಹಳ ಶ್ರೇಷ್ಠ ಕವಿಗಳ ಸಾಲಿಗೆ ಇಬ್ಬರೂ ಸೇರುತ್ತಾರೆ. ಆದರೆ ಕುಮಾರವ್ಯಾಸನ ಮೂಲ ಗ್ರಂಥದ ಒಂದು ಗ್ರಹಿಕೆ ಇದೆಯಲ್ಲ ಅದು ಪರಿಪೂರ್ಣವಾಗಿಲ್ಲ. ಆದ್ದರಿಂದ ಇದನ್ನೆಲ್ಲ ಪೂರ್ತಿ ಬಿಟ್ಟು ಹೋಗಿಬಿಡ್ತಾರೆ. ಸಣ್ಣ ಭಾಗ ಬಿಟ್ಟರೆ ಭಾರಿ ದೊಡ್ಡ ಭಾಗವನ್ನು ಬಿಡ್ತಾರೆ ಎಂಬುದು ಭಾರಿ ದುರಂತ. ಅದು ಒಂದು ನಿಜವಾಗಲೇ ಏನು ನಡೆಯುತ್ತೆ ಅಂತ ನೋಡಬೇಕಾದ್ರೆ ನಿಮಗೆ ಎರಡೇ ಗ್ರಂಥಗಳು, ಒಂದು ಮೂಲ ಮಹಾಭಾರತ, ಇನ್ನೊಂದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಎರಡನ್ನು ಬಿಟ್ಟರೆ ಎಲ್ಲೆಲ್ಲೂ ಸಿಗೋದಿಲ್ಲ. ನಾಳೆ ದಿವಸ ಆ ಭೀಮನ ಪರಾಕ್ರಮ ಎಂಥದ್ದು, ಏನೇನು ನಡೆಯುತ್ತೆ ಎಂಬುದನ್ನು ಸೈಂದನಂತೆ ನೋಡೋಣ ಅಂತ. ಇನ್ನು ಮೂರು ದಿವಸ ನಮಗೆ ಟೈಮ್ ಇದೆ ಅಷ್ಟೇನೆ. ಜಯದ್ರಥನದ ಸಾಯ್ಬೇಕು ಕೊನೆ ಪಕ್ಷ, ಉಳಿದವರು ಏನಾಗಲಿ ಹೋಗಲಿ ಜಯದ್ರಥನಂತೂ ಸಾಯ್ಬೇಕಲ್ಲ. ಆದಷ್ಟು ನಾಳೆ ಸರಿಯಾಗಿ ಶುರು ಮಾಡಿ ಮುಂದುವರೆಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀವಿ. ಸರ್ವೇ
ಯೋಂತ ಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವತಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮದ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಹೇಗೆ ದ್ರೋಣಾಚಾರ್ಯರು ಜಯದ್ರಥನ ಸಂರಕ್ಷಣೆಗೋಸ್ಕರವಾಗಿ ಶಕಟಾಬ್ಜ ಚಕ್ರ ವ್ಯೂಹವನ್ನು ನಿರ್ಮಾಣ ಮಾಡಿದ್ದಾರೆ. ಶಕಟವ್ಯೂಹ, ಆಮೇಲೆ ಚಕ್ರವ್ಯೂಹ, ಅಬ್ಜ ವ್ಯೂಹ, ಅದರ ಮಧ್ಯದೊಡೆ ಜಯದ್ರಥನ ಇಟ್ಟುಬಿಟ್ಟು ಮುಂಭಾಗದಲ್ಲಿ ತಾವೇ ನಿಂತು ಅವನ ಸಂರಕ್ಷಣೆಯನ್ನು ದುರ್ಯೋಧನನಿಗೋಸ್ಕರವಾಗಿ ಮಾಡಲಿಕ್ಕೊಟ್ಟಿದ್ದಾರೆ. ಅರ್ಜುನ ಕೃಷ್ಣರಕ್ಷಿತನಾಗಿ ಅದರೊಳಗೆ ಪ್ರವೇಶ ಮಾಡಿದ್ದಾನೆ. ಅಸಾಧಾರಣವಾದಂಥ ತನ್ನ ಅಸ್ತ್ರವಿದ್ಯಾ ಕೌಶಲವನ್ನು ತೋರಿಸ್ತಾ ತನ್ನ ಗುರಿಯನ್ನು ಸಾಧಿಸಬೇಕು ಅಂಥೇಳಿ ಅರ್ಜುನ ವಿಶ್ವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈ ಮಧ್ಯೆ ಅರ್ಜುನ ಯೋಗಕ್ಷೇಮವನ್ನು ನೋಡ್ಕೊಂಡು ಬರಬೇಕು ಅಂತ ಹೇಳಿ ಸಾತ್ಯಕಿಯನ್ನು ಧರ್ಮರಾಜ ಕಳಿಸಿಕೊಡ್ತಾನೆ. ಹೋದ ಸಾತ್ಯಕಿ ಯಾವುದೇ ರೀತಿಯಲ್ಲೂ ಕೂಡ ಯಶಸ್ವಿಯಾಗೋದಿಲ್ಲ. ಆದರೆ ತನ್ನ ಪರಾಕ್ರಮವನ್ನು ತೋರಿಸ್ತಾ ಸಾತ್ಯಕಿ ಕೊನೆಗೆ ಭೂರಿಶ್ರವಸ್ತನಿಂದ ಇನ್ನೇನು ಸಾಯ ಸನ್ನಿವೇಶ ಬಂದಿರುತ್ತದೆ, ಆ ಹೊತ್ತಿಗೆ ಕೃಷ್ಣ ರಕ್ಷಿತನಾಗಿ ಅರ್ಜುನನಿಂದ ಪ್ರೇರಿತನಾದ ಅವನು ಉಳ್ಕೊಳ್ತಾನೆ. ಆದರೆ ಭೂರಿಶ್ರವರನ್ನು ಅವನು ಸಂಹಾರ ಮಾಡ್ತಾನೆ. ಎಲ್ಲ ಘಟನೆಗಳು ನಡೀತಾ ಇದೆ ಒಂದಾದ ಮೇಲೆ ಒಂದಂತೆ. ಮುಖ್ಯವಾಗಿ ಜಯದ್ರಥರ ಸಂಹಾರದ ಕೆಲಸ ಇನ್ನು ತುಂಬ ದೂರ ಇದೆ. ಅರ್ಜುನ ಸಾಕಷ್ಟು ಪ್ರಯತ್ನ ಪಡೆದಿದ್ದಾನೆ. ಆ ಹೊತ್ತಿಗೆ ಭೀಮಸೇನನ್ನು ಧರ್ಮರಾಜ ಕೇಳ್ಕೊತಾ ಇದ್ದಾನೆ. ಭೀಮಸೇನ, ಸಾತ್ಯಕಿಯನ್ನು ಕಳಿಸಿಕೊಟ್ಟೆ, ಆದರೆ ಏನೂ ಪ್ರಯೋಜನ ಕಾಣಲಿಲ್ಲ. ಎಂದಿನಂತೆ ನ ಶ್ರೂಯತೆ ಗಾಂಡಿವಸ್ಯಾದ್ಯ ಘೋಷ ಸಂಶ್ರೂಯತೆ ಪಾಂಚಜನ್ಯಸ್ಯ ಘೋಷ. ಗಾಂಡಿವದ ಘೋಷ ಕೇಳ್ತಾ ಇಲ್ಲ, ಪಾಂಚಜನ್ಯದ ಘೋಷ ಮಾತ್ರ ಕೇಳ್ತಾ ಇದೆ. ಅರ್ಜುನನಿಗೇನೋ ಆಪತ್ತು ಬಂದಿರಬೇಕು. ಸಾತ್ಯಕಿನ ಬೇರೆ ಕಳಿಸಿದೆ, ಭಾರಂಚ ತಸ್ಯಾಧಿಕ ಮೇವ ಮನ್ಯೆ. ಅವನಿಗೆ ಅವನು ಕಳಿಸಿದ್ದು ಇನ್ನೂ ಹೆಚ್ಚು ಭಾರ ಆದಾಗಾಯ್ತು ನನಗೆ. ಮತ್ತೆ ಅವನಿಗೆ ಆಗದ ಕೆಲಸ ನಾನು ಒಪ್ಪಿಸ್ತೆ ಅಂತ ಕಾಣುತ್ತೆ ಅಂತ ಹೇಳುತ್ತಾನೆ. ಭಾರಂಚ ತಸ್ಯ ಅಧಿಕಮೇವ ಮೊನ್ನೆ ಅವನು ಕೈಲಾಗದ ಕೆಲಸ ಹೇಳಿದೆ ಅಂತ ಕಾಣಿಸ್ತದೆ. ನಾನು ಸರಿ ಹೋಗಲಿಲ್ಲ ಮಾಡಿದ್ದು, ಅದಕ್ಕೆ ನೀನೇ ಹೋಗಬೇಕು ಅಂತ ಹೇಳಿದಾಗ ಭೀಮಸೇನ ಆಶ್ವಾಸನೆ ಕೊಡ್ತಾನೆ. ಕೃಷ್ಣ ರಕ್ಷಿತನಾದ ಅರ್ಜುನನನ್ನಾಗಲಿ ಸಾತ್ಯಕಿಯನ್ನಾಗಲಿ ಯಾರೂ ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀವು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಇದು ದೇವರನ್ನು ಹೇಗೆ ನಂಬಬೇಕು ಅಂತ ಭೀಮಸೇನ ತೋರಿಸಿಕೊಡ್ತಾನೆ. ದೇವರಿಂದ ರಕ್ಷಿತರಾದವರನ್ನು ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ, ದೇವರು ಕೈಬಿಟ್ಟವರನ್ನು ಯಾರೇನು ಮಾಡಿ ಉಳಿಸೋಕ್ಕೂ ಆಗೋದಿಲ್ಲ. ನೀನು ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ಧರ್ಮರಾಜನಿಗೆ ಭಯ, ಇಲ್ಲ ಹೋಗಲೇಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಭೀಮಸೇನ ಆಯಿತು ಹೋಗ್ತೇನೆ ಅಂತ ಹೇಳಿ ಧೃಷ್ಟದ್ಯುಮ್ನನ್ನ ರಕ್ಷಣೆಗೆ ನೇಮಿಸಿ ಬಿಟ್ಟು ತಾನು ಹೋಗ್ತಾ ಇದ್ದಾರೆ. ಆ ಕಡೆಗೆ ಏನಾಗಿದೆ, ಅರ್ಜುನ ಆ ರೀತಿಯ ಪರಾಕ್ರಮ ತೋರಿಸ್ತಾ ತೋರಿಸ್ತಾ ಮುಂದೆ ಹೋದ. ಅಷ್ಟೊತ್ತು ಏನಾಗಿದೆ, ಸಾಕಷ್ಟು ಕುದುರೆಗಳಿಗೆಲ್ಲ ಬಳಲಿಕೆಯಾಗಿಬಿಟ್ಟಿದೆ. ಕೃಷ್ಣ ಹೇಳ್ತಾ, ನೋಡು ಅರ್ಜುನ ಎಷ್ಟೊತ್ತಾಗಿದೆ, ಅದು ಯುದ್ಧರಂಗ, ಮೈಯೆಲ್ಲ ಬಾಣ ಚುಚ್ಚಿಬಿಟ್ಟಿದೆ ಕುದುರೆಗಳಿಗೆ. ಪಾಪ ಅವು ಅವಧ್ಯ ಕುದುರೆಗಳು ಸಾಯ್ತಾ ಇಲ್ಲ, ಮೈಯೆಲ್ಲ ಬಾಣಗಳು, ರಕ್ತ ಹರಿತಾ ಇದೆ. ನೋಡಿದೆಯಾ, ಅವಕ್ಕೆ ವಿಶ್ರಾಂತಿ ಬೇಕೀಗ, ಬಾಯಾರಿಕೆಯಾಗಿದೆ, ಅದಕ್ಕೆ ನೀರು ಕುಡಿಸಬೇಕು, ಅದು ವ್ಯವಸ್ಥೆ ಮಾಡು ಅಂತ ಹೇಳಿದಂತೆ ಕೃಷ್ಣ. ಆಗ ಅರ್ಜುನ ಹೇಳ್ತಾನೆ, ಕೃಷ್ಣ ನೀನು ಹೇಳಿದಾಗೆ ಮಾಡ್ತೇನೆ ಅಂತ ಹೇಳಿದ್ದಾನೆ. ಅರ್ಜುನ ಇಲ್ಲೊಂದು ಸರೋವರ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದಾನೆ. ಎಂಥ ಸಾಹಸದ ಕೆಲಸ ಅದು, ರಣರಂಗದೊಳಗೆ ಸರೋವರ, ಮತ್ತು ಫ್ರೀಯಾಗಿ ಬೋರಲ್ಲಿ ಹೊಡೆದು ನೀರು ಬರೋ ಗ್ಯಾರಂಟಿ ಇರೋದಿಲ್ಲ. ಅಂತ ಹೊತ್ತಿನೊಳಗೆ ಯುದ್ಧರಂಗದಲ್ಲಿ ಅರ್ಜೆಂಟಿ ಮತ್ತೊಂದು ಬಾವಿ ಬೇಕಲ್ಲಿ ಒಂದು, ಅಲ್ಲಿ ಬರೀ ರಕ್ತದ ಕೊಳಗಳು, ಇಲ್ಲೇನು ಉಪಯೋಗಿಸಲು ಬರೋದಿಲ್ಲ. ಕುದುರೆಗಳಿಗೆ ಆರೈಕೆ ಮಾಡಬೇಕು, ನೀರು ಕುಡಿಸಬೇಕು, ಶುದ್ಧ ನೀರು ಬೇಕು. ಏನು ಆಶ್ಚರ್ಯ, ನಾವು ಮಾಡಲೇಬೇಕು ಅಂತಿದ್ರೆ ದೇವರು ಅನುಕೂಲ ಮಾಡಿಕೊಡ್ತಾನೆ. ಇವತ್ತು ನಮಗೆ ಬೇಕಿಲ್ಲ, ಅದರಿಂದ ಎಲ್ಲಿ ಸಿಕ್ಕರ ಮನುಷ್ಯ ತಿಂತಾನೆ ಕುಡಿತಾನೆ ಅಷ್ಟೇ. ಅದು ಮಾಡಲೇಬೇಕು ಅಂದ್ರೆ ರಣರಂಗದಲ್ಲಿ ವ್ಯವಸ್ಥೆ ಮಾಡೋ ರೀತಿ ಹೇಳುತ್ತಾನೆ ಅರ್ಜುನ. ಮಾಡು ಅಂತ ಹೇಳಿದ ತಕ್ಷಣ ಅರ್ಜುನ ಮಾಡಿದನಂತೆ. ಈ ಅರ್ಜುನ ತನ್ನ ಕೌಶಲ ಉಪಯೋಗಿಸ್ತಾ ಇದ್ದಾನೆ. ಅವನು ಏನು ಕೈಯಲ್ಲಿದೆ, ಅಸ್ತ್ರಶಾಸ್ತ್ರ ಅಷ್ಟೇ. ಒಬ್ಬ ಕ್ಷತ್ರಿಯ ಶಸ್ತ್ರಾಸ್ತ್ರದಿಂದ ಏನನ್ನು ಬೇಕಾದರೂ ಸಾಧಿಸಬಲ್ಲ, ಒಬ್ಬ ಬ್ರಾಹ್ಮಣ ಶಾಸ್ತ್ರದಿಂದ ಏನು ಬೇಕಾದರೂ ಸಾಧಿಸಬಲ್ಲ. ಅದಕ್ಕೆ ನಾವು ಒಳ್ಳೆ ದೃಷ್ಟಾಂತವನ್ನಾಗಿ ಅರ್ಜುನನ ಅಲ್ಲಿ ಕಂಡ್ರೆ ದ್ವಾದಿರಾಜ ರಾಘವೇಂದ್ರ ಸ್ವಾಮಿಗಳ ಇವತ್ತು ಕಾಣ್ತಾ ಇದ್ದೇವೆ ನಾವು. ಅವ್ರು ಎಂಥ ಮಾತು, ಏನು ವೃಂದಾವನದಲ್ಲಿ ಕೂತ್ಕೊಂಡು ಎಂತೆಂಥ ಅದ್ಭುತಗಳನ್ನು ಮಾಡ್ತಾರೆ ಅಂತ ಗೊತ್ತಾಗಿಬಿಟ್ರೆ. ಅವರ ಆಸ್ತಿ ಏನು, ಶಾಸ್ತ್ರವೇ ಅವರ ಆಸ್ತಿ, ಅವರ ಆಸ್ತಿ ಶಸ್ತ್ರಾಸ್ತ್ರಗಳು. ಅರ್ಜುನ ಆ ಕ್ಷಣಕ್ಕೆ ಒಂದು ಬಾಣವನ್ನು ಹೊಡೆದನಂತೆ, ರಣರಂಗದ ಮಧ್ಯದೊಳಗೆ ದೊಡ್ಡ ಕಂದಕ ಉಂಟಾಯಿತು, ವಜ್ರಾಸ್ತ್ರವನ್ನು ಉಪಯೋಗ ಮಾಡಿದನಂತೆ. ಅದು ಭೂಮಿಯನ್ನು ಕೊರೆಯುತ್ತಂತೆ, ಸಂಪೂರ್ಣ ಕೊರೆದು ಹಾಕಿಬಿಟ್ಟು ಆ ಕುದುರೆಗಳು ಫ್ರೀಯಾಗಿ ಇರಬೇಕಲ್ಲ, ಸ್ವಿಮ್ಮಿಂಗ್ ಪೂಲ್ ಆದಾಗಬೇಕು, ವಿಶಾಲವಾದಂತಹ ಇದನ್ನ ತೆಗೆದನಂತೆ. ಆ ಹೊತ್ತು ಇನ್ನೊಂದು ಬಾಣ ತಗೋತಾನೆ, ಶುದ್ಧವಾದ ಜಾಗ, ರಕ್ತ ಇತ್ತು ಎಲ್ಲ ತೆಗೆದಾಕಿಬಿಟ್ಟು, ಸ್ವಚ್ಛವಾದ ಜಾಗ ಅದು. ಅದರಲ್ಲಿ ಅರ್ಜುನ ವಾರುಣಾಸ್ತ್ರವನ್ನು ಉಪಯೋಗ ಮಾಡಿದನಂತೆ, ನೀರು ಸುರಿಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಎಷ್ಟು ದಿನದ ತುಂಬ ಗ್ರೌಂಡ್ ಲೆವೆಲ್ ಬರೋಷ್ಟು ನೀರು ಬಂದುಬಿಡುತ್ತಂತೆ. ಆ ಕ್ಷಣದೊಳಗೆ ವಾರುಣಾಸ್ತ್ರವನ್ನು ಉಪಯೋಗ ಮಾಡಿದ್ದರ ಫಲ ನೀರು ತುಂಬಿ ಹೋಯಿತು. ಅಂದ್ರೆ ಎಂಥ ಸಿದ್ಧಿ ಇತ್ತು ಅರ್ಜುನನಿಗೆ, ಆ ಕ್ಷಣದೊಳಗೆ ಒಂದೇ ಬಾಣದಿಂದ ದೊಡ್ಡ ಕೊರತವನ್ನು ಕೊರೆದು. ಇವತ್ತು ನಮಗೆ ಅರ್ಥ ಆಗ್ತದೆ, ಕ್ರೇನಿಂದ ಎಂಥ ಕೆಲಸ ಮಾಡಿಸ್ತಾರೆ ನೋಡಿ, ಬಿಲ್ಡಿಂಗ್ ಒಂದೇಟಿ ಪೀಸ್ ಪೀಸ್ ಮಾಡೋದು ಬಿಡಬೇಕಾದ್ರೆ, ಅಷ್ಟು ಕಷ್ಟಪಟ್ಟಿದ್ರೆ ಒಂದು ಕ್ಷಣದಲ್ಲಿ ಮಾಡೋ ಶಕ್ತಿ ಅದಕ್ಕಿದೆ. ಇದು ಯಾಂತ್ರಿಕವಾದದ್ದು, ಅದು ಮಂತ್ರದಿಂದ ಮಾಡೋದು. ಆ ಕ್ಷಣದಲ್ಲಿ ದೊಡ್ಡ ಕಂದಕ ಉಂಟಾಯಿತು, ಆ ಕಂದಕದೊಳಗೆ ನೀರನ್ನು ತುಂಬಿಸಿದ. ಆಮೇಲೆ ಒಂದು ಅದೇನೋ ವ್ಯವಸ್ಥೆ ಆಯಿತು. ಈಗ ಕುದುರೆಗಳನ್ನು ಶೆಲ್ಟರ್ ಬೇಕಲ್ಲ, ಅದಕ್ಕೊಂದು ಹಿಡಿದ ಮೇಲೆ ಅದಕ್ಕೆ ಶರಶಾಲಾಂತ್ಯಕಾರ ಬಾಣಗಳಿಂದ ಶೆಡ್ ತಯಾರು ಮಾಡಿದಂತ ಒಂದು, ಅದಕ್ಕೋಸ್ಕರ ಒಂದು ಟೆಂಟ್ ಹೊಡೆದಂತೆ ಕುದುರೆಗಳು, ಬರೀ ಬಾಣದ ಟೆಂಟ್ ಅದು ಒಂದು. ಸರಸರ ಅರ್ಜುನ ಫ್ರೀಯಾಗಿಲ್ಲ, ಮತ್ತೆ ಶತ್ರುಗಳು ರಾಶಿ ರಾಶಿ ಇದ್ದಾರೆ, ಯುದ್ಧ ಮಾಡಬೇಕು, ಜೊತೆಗೆ ಯುದ್ಧ ಮಾಡ್ತಾ ಮಾಡ್ತಾ ಬಾಣ ಹೊಡಿಬೇಕು, ಈ ಕಡೆಗೆ ಯುದ್ಧ ಮಾಡ್ತಾ ಮಾಡ್ತಾ ಬಾಣ ಹೊಡಿಬೇಕು ಅಂತ. ಅದು ಶತ್ರುಗಳು ಒಬ್ಬಿಬ್ಬರಿಲ್ಲ, ಮತ್ತೆ ಹಿಂದಿನ ದಿವಸ ಅಭಿಮನ್ಯು ಒಬ್ಬನೇ ಒಳ ಸಿಕ್ಕಾಕೊಂಡಾಗೆ, ಇವತ್ತು ಅರ್ಜುನ ಒಬ್ಬನೇ ಒಳಗೆ ಹೋಗಿರೋದು. ಸಾತ್ಯಕ್ಕೆ ಬಂದಿದ್ದಾನೇನು ಪ್ರಯೋಜನ ಇಲ್ಲ, ಸಾತ್ಯಕ್ಕೆಯಿಂದ ಅರ್ಜುನಿಗೇನು ಪ್ರಯೋಜನ ಇಲ್ಲ ಅದರಿಂದ ಅಂತ. ಅರ್ಜುನ ಅಷ್ಟೆಲ್ಲ ಸಾಹಸವನ್ನು ಮಾಡ್ತಾ ಅದನ್ನು ತುಂಬಿಸಿದ, ಶರಶಾಲೆಯನ್ನೂ ಮಾಡಿದ. ಅರ್ಜುನ ಕೆಳಗಿಡಿದ, ಕೃಷ್ಣ ಇದನ್ನೆಲ್ಲ ಮಾಡೋ, ನಾನು ಒಬ್ಬನ ಕೆಳಗೆ ನಿಂತ್ಕೊಂಡು ಯುದ್ಧ ಮಾಡ್ತೀನಿ ಅಂತ ಹೇಳಿದ. ಕೆಳಗೆ ನಿಂತ್ಕೊಂಡು ಯುದ್ಧ ಮಾಡಲಿಕ್ಕೆ ಅಂತ ಹಿಡಿದನಂತೆ, ಎಲ್ಲರನ್ನು ಎದುರಿಸ್ತಾ ಇದ್ದಾನೆ. ಯಾರ್ಯಾರು, ದುರ್ಯೋಧನ, ಅಶ್ವತ್ಥಾಮ, ಕರ್ಣ, ಎಷ್ಟೆಷ್ಟು ಜನಗಳಿದ್ದಾರೆ, ಎಲ್ಲ ಸುತ್ತಿಬಿಟ್ಟಿದ್ದಾರೆ. ಅರ್ಜುನ ಅವನ ಮಗನೇ ಅಷ್ಟು ಯುದ್ಧ ಮಾಡಿರ್ಬೇಕಾದ್ರೆ ಅಪ್ಪ ಹೇಗಿರಬಹುದು ಪಾಪ. ಹಿಂದಿನ ನಿನ್ನೆ ನೋಡಿದ್ದೇವೆ, ಆತನ ಮಗ ಅಭಿಮನ್ಯು ಅಷ್ಟು ಯುದ್ಧ ಮಾಡಬೇಕಾದ್ರೆ ತಂದೆ ಎನಿಸಿಕೊಂಡ ಅರ್ಜುನ ಒಳ್ಳೆ ಯುದ್ಧ ಶುರು ಮಾಡಿದ. ಕೃಷ್ಣ ಇಳಿದ, ಕುದುರೆಗಳನ್ನು ಬಿಚ್ಚಿದನಂತೆ, ಬಿಚ್ಚಿ ಅವು ಎಲ್ಲ ಬಾಣಗಳನ್ನೆಲ್ಲ ಕಿತ್ತಿದನಂತೆ, ಎಲ್ಲ ಮೈ ಒರೆಸಿದನಂತೆ, ಎಲ್ಲ ಸ್ವಚ್ಛ ಮಾಡಿದನಂತೆ. ಆ ಸರೋವರದಲ್ಲಿ ಸ್ನಾನ ಮಾಡಿಸ್ತಾನೆ ಕೃಷ್ಣ ಅವಕ್ಕೆ. ಆಮೇಲೆ ಅದರಲ್ಲಿ ಹುಲ್ಲು ಹಾಕಿಬಿಟ್ಟು ಎಲ್ಲ ನೀರು ತರ್ತಾನೆ, ನೀರು ಕುಡಿಸ್ತಾನೆ. ವಿಶಾಲ ನಿಧಾನ ವಿಶ್ರಾಂತಿ ತಗೋಬೇಕು, ಅವಸರ ಇಲ್ಲ. ದೇವರಿಗೇನು ಗಡಿಬಿಡಿ ಇವತ್ತೆ, ಬಸ್ನಲ್ಲಿ ಕೊಡೋರು ಗಡಿಬಿಡಿ, ಡ್ರೈವರಿಗೆ ಗಡಿಬಿಡಿ, ಕೂಡೋರು ಗಡಿಬಿಡಿ, ಹೋದ್ರೆ ಕಷ್ಟ ಅಂತೇಳಿ. ಡ್ರೈವರ್ಗೆ ಗ್ಯಾರಂಟಿ, ನಾನು ಕೂಡೋರಿಗೂ ಬಸ್ ಹೋಗೋದಿಲ್ಲ. ಭಗವಂತ ರೈಟ್ ಅನ್ನು ಯಾರು ಏನು ಮಾಡಕ್ಕೆ ಬರೋದು, ತೇನ ವಿನಾ ತೃಣಮಪಿ ನ ಚಲತಿ ಅಂತ ಎಲ್ಲ ತಿನ್ನಿಸಿದಂತ ಆರು ಮೇಲೆ ಕ್ಷೇಮ ಮಾಡಿ ವ್ಯವಸ್ಥಿತವಾಗಿ ಅವನ್ನ ನೋಡಿಸಿದನಂತೆ. ಎಂಥ ಸಾಮರ್ಥ್ಯ ಇದು! ಯಾವಾಗ ಅರ್ಜುನ ನೀರನ್ನು ತುಂಬಿಸ ಸರೋವರ ನಿರ್ಮಾಣವಾಯ್ತಲ್ಲ, ಅಂತರಿಕ್ಷದ ದೇವತೆಗಳು ಋಷಿಗಳು ನೋಡಿದ್ರಂತೆ, ಋಷಿಗಳು ಒಳ್ಳೆ ತೀರ್ಥ ಸಿಕ್ತು ಅಂತ ಕೆಳಗಡೆ ಸಂಧ್ಯಾನ ಶುರು ಮಾಡಿಬಿಟ್ರಂತ ತಕ್ಷಣ. ಅದರೊಳಗೆ ಲೆಕ್ಕ ಹಾಕಿ ನೋಡೋಣ, ಎಲ್ಲ ಹೇಳೋ ಸ್ನಾನ ಮಾಡಿದ್ದು ಸಂಧ್ಯಾನ ಶುರು ಮಾಡಿದ್ದೇ ಕೆಲಸ. ಅದಕ್ಕೆ ಹೇಳ್ತಾರೆ, ನೀರು ಅಂದ್ರೆ ಬ್ರಾಹ್ಮಣನೇ ಪಂಚಪ್ರಾಣ ಅಂತ. ನೀರು ಅಂದ್ರೆ ತೀರ್ಥ, ಶೀರ್ಥ ಅಂದ್ರೆ ಶಾಸ್ತ್ರ. ಯಾವನು ನೀರಿಗೆ ಹಂಚದನ್ನು ಹಂಚುತ್ತಾನೋ ಅವನು ಬ್ರಾಹ್ಮಣ ಅಲ್ಲ. ಸ್ನಾನಕ್ಕೆ ಹಂಚುತ್ತಾರೆ ನೀರಿಗೆಲ್ಲ, ನೀರಿಗೆ ಹಂಚೋದ್ರೆ ಬ್ರಾಹ್ಮಣ ಅಲ್ಲ. ನೀರು ಸಿಕ್ತು ಅಂದ್ರೆ ಖುಷಿಯೋ ಖುಷಿಯವ್ರಿ, ನೀರಿಲ್ಲದವರು ಮಡಿಗಿಡಿ ಏನು ಮಾಡಕ್ಕೂ ಬರೋದಿಲ್ಲ. ನೀರನ್ನು ಸಿಕ್ಕರೆ ಏಕಾದ್ ಮಾಡಕ್ ಬರ್ತದೆ, ಅದು ಅರ್ಜುನ ತೀರ್ಥ. ಅದು ಇದು ಆಶ್ಚರ್ಯ, ಅರ್ಜುನ ಮಾಡಿದ ತೀರ್ಥ. ಅರ್ಜುನ ತೀರ್ಥ ಅಂದ್ರೆ ನ್ಯಾಯಸುಧಾ ತೀರ್ಥ ಅಂತ ಅರ್ಥ.
ಅರ್ಜುನ ಮಾಡಿದ್ದು ಜಯತೀರ್ಥರು ಮಾಡಿದ್ದೇನದು? ಇಯಂ ನ್ಯಾಯಸುಧಾ ಭೌಮೈಹಿ ವಿಭುಧೈಹಿ ಸೇವ್ಯತಾಂ ಸದಾ. ಅಂಥದ್ದಕ್ಕೆ ಅಂಥ ತೀರ್ಥ ಸೇವನೆಗೆ ನ್ಯಾಯಸುಧಾ ಅಂತಕ್ಕಂಥ ತೀರ್ಥವನ್ನು ಜಯತೀರ್ಥರು ಮಾಡಿದಾಗ ಅದರ ಸೇವನೆಗೋಸ್ಕರ ವ್ಯಾಸತೀರ್ಥರು, ವಾಜರಾಜ ತೀರ್ಥರು, ರಾಘವೇಂದ್ರ ತೀರ್ಥರು, ರಘುತ್ತಮ ತೀರ್ಥರು ಅಂತಕ್ಕಂಥ ಅನೇಕ ಋಷಿಮುನಿಗಳು ಹೇಗೆ ಧಾವಿಸಿ ಬಂದರೋ ಅರ್ಜುನ ತೀರ್ಥಕ್ಕಾರಿ ಋಷಿಗಳು ಬಂದು ಅನೇಕ ಶುರು ಮಾಡಿಬಿಟ್ಟಿದ್ದಾರೆ. ಅರ್ಜುನ ಆ ಕಡೆ ಯುದ್ಧ ಮಾಡ್ತಾ ಇದ್ದಾನೆ. ಇದನ್ನಿಟ್ಟುಕೊಂಡೇ ದಾಸರು ಹೇಳಿದ್ದು, ಹೂವ ತರುವರ ಮನೆಗೆ ಹುಲ್ಲ ತರುವ, ಅವ್ವಲ ಕುಮೀರ ಮಾಡ ಇವಗಿಲ್ಲ ಗರುವ. ಆ ಹಸುಗಳಿಗೆ ಆ ಕುದುರೆಗಳಿಗೆ ಹೂ ಹಾಕೋ ಹುಲ್ಲು ಹಾಕೋದೇನು, ಮೈ ತೊಡಸೋದೇನು, ಪಾಂಡವರ ಕುದುರೆಗಳ ಮೈ ತೊಡಿಸಿದ ಕೃಷ್ಣ, ಹುಲ್ಲು ತಿನ್ನಿಸಿದ, ಇದೆಲ್ಲ ನೋಡಿದರೆ ಅವ್ವಲ ಕುಮೀರ ಮಾಡ ಇವಗಿಲ್ಲ ಗರುವ. ಭಕ್ತರಾದ ನಾವು ಗರ್ವ ಪಡ್ತೇವೆ ಹೊರತು ಭಗವಂತನಾದ ನಾರಾಯಣ ಗರ್ವ ಪಡಲಿಲ್ಲ. ಹೇಳ್ತಾನೆ, ಆಳಿನಂತೆ ಕೆಲಸ ಮಾಡ್ತಾನಂತೆ ಪರಮಾತ್ಮ, ಆಳಿನಂತೆ ಕೆಲಸ ಮಾಡ್ತಾನೆ, ಆದರೆ ಸರ್ವಸ್ವಾಮಿಯವನು. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಯಾವನು ಭಾರಿ ದೊಡ್ಡವನೋ ಅವನಷ್ಟೇ ಹೆಚ್ಚು ವಿನಯ ತೋರಿಸಲಿಕ್ಕೆ ಸಾಧ್ಯ. ಯಾವನು ಅತ್ಯಂತ ದೊಡ್ಡವನಾಗ್ತಾನೋ ಅವನ ಒಂದು ಸರಳತೆ ಸಾಮಾನ್ಯರಿಗೆ ಬರೋದಿಲ್ಲ. ಸಾಮಾನ್ಯರಿಗೆ ಅಹಂಕಾರ ಬರುತ್ತದೆ, ಅವತ್ತು ಸರಳತೆ ಬರೋದಿಲ್ಲ. ಮೇಲೆ ಹೋಗ್ತಾ ಹೋದಂತೆ ಅವನಲ್ಲಿ ಸರಳತೆ ಬರುತ್ತದೆ. ಭಗವಂತ ಸರ್ವೋತ್ತಮನಾದ್ದರಿಂದ ಆತನ ಸರಳತೆಯನ್ನು ಯಾರು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾಡಿ ಕುದುರೆಗಳನ್ನು ಮತ್ತೆ ಹೂಡಿದನಂತೆ. ದೇವತೆಗಳೋಡು ಆಶ್ಚರ್ಯ ಪಡ್ತಾ ಇದ್ದಾರೆ, ಅರ್ಜುನ ಒಬ್ಬನೇ ಹೇಗೆ ಯುದ್ಧ ಮಾಡ್ತಿದ್ದ ಅಂದ್ರೆ ಹೇಳ್ತಾರೆ. ಅರ್ಜುನ ಒಬ್ಬನೇ ಹೇಗೆ ಯುದ್ಧ ಮಾಡ್ತಿದ್ದ ಅಂದ್ರೆ, ಏಕೋ ನಿವಾರಯ ಮಾಸ ಲೋಭ ಸರ್ವಗುಣಾನಿವಾ, ವೇದವ್ಯಾಸರ ಮಾತು. ಏಕೋ ನಿವಾರಯ ಮಾಸ ಲೋಭ ಸರ್ವಗುಣಾನಿವಾ. ಅರ್ಜುನ ಒಬ್ಬನೇ ಹೇಗೆ ಎಲ್ಲಾ ಶತ್ರುಗಳನ್ನು ಎದುರಿಸಿದ ಅಂದ್ರೆ, ಒಬ್ಬ ಮನುಷ್ಯನೊಳಗೆ ಎಷ್ಟೇ ಗುಣಗಳಿದ್ರು ಕೂಡ ಲೋಭ ಬಂದಿದ್ರೆ ಎಲ್ಲಾ ಗುಣಗಳನ್ನು ಹೇಗೆ ಮುಚ್ಚಾಕುತ್ತ ಹಾಗೆ ಅಂತ ಹೇಳಿಬಿಡ್ತಾರೆ. ಎಲ್ಲಾ ಗುಣಗಳಿವೆ, ಲೋಭ ಇದೆ, ಭಾರಿ ಜಿಪುಣ, ಜಿಪುಣ ಸ್ವಭಾವ ಒಂದಿದ್ರೆ ಅವನು ಎಲ್ಲ ಗುಣಗಳು ಮುಚ್ಚೋಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಗುಣಗಳು ಸೊನ್ನೆ, ಅದೊಂದೇ ದೋಷ ಎದ್ದು ಕಾಣುತ್ತಂತೆ. ಅಂದ್ರೆ ಲೋಭ ಒಂದೇ ಒಂದು ಲೋಭ, ಹೀಗೆ ಎಲ್ಲಾ ಗುಣಗಳನ್ನು ನಾಶ ಮಾಡಬೇಕು. ಒಬ್ಬೇ ಒಬ್ಬ ಅರ್ಜುನ ಹಾಗೆ ಎಲ್ಲಾ ಶತ್ರುಗಳನ್ನು ನಾಶ ಮಾಡಿದ, ಒಳ್ಳೆ ಸುಭಾಷಿತ ಆದವನು. ಆದ್ರಿಂದ ಮನುಷ್ಯ ಉದಾರತೆಯನ್ನು ಬೆಳೆಸಿಕೊಳ್ಳದೆ ಹೋದರೆ ಎಂದೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಲೋಭಿ ಭಾರಿ ಜಿಪುಣ, ಬಟ್ ಅವನಂತ ದಾನಶೂರನೇ ಇಲ್ಲವಂತೆ. ಯಾಕೆ ಗೊತ್ತೇನು, ಹೊಟ್ಟೆಗೂ ತಿಂದು ಬಿಟ್ಟೋಗಿರ್ತಾನೆ ಎಲ್ಲ ಕೂಡ, ಏ ಎಲ್ಲ ಬಿಟ್ಟೋಗಿರ್ತಾನೆ, ಹೇಳಲ್ಲ ಕೇಳಲ್ಲ ಬಿಟ್ಟೋಗ್ತಾನೆ. ಅಂದ್ರೆ ತಾನಾಗಿ ಕೊಡಲಿಲ್ಲ, ಎಲ್ಲ ಬಿಡ್ತಾನೆ, ಲೆಕ್ಕಕ್ಕೆ ಬರೋದಿಲ್ಲ. ಬರೀ ಶ್ರಮಯೇವ ಹಿ ಕೇವಲಂ, ಶ್ರಮ ಪಟ್ಟಿದ್ದಷ್ಟೇ ಹೊರತು ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಅರ್ಜುನ ಆ ರೀತಿ ಎಲ್ಲ ಶತ್ರುಗಳನ್ನು ಒಬ್ಬರೇ ಎದುರಿಸಿದ, ಅವ್ರು ಎಂತ ಚಾನ್ಸ್ ಆ ಲೆಕ್ಕದೊಳಗೆ. ಅಯ್ಯೋ ಅರ್ಜುನ ಒಬ್ಬನೇ ಇದ್ದರೆ ಕಿಟ್ಟ ಸಾರಥಿ ಕೂಡ ಆಗಿಲ್ಲ, ಈಗ ಏನ್ ಬೇಕಾದ್ರೆ ಮಾಡು, ಹೊಡೆದಾರೆ ಏನು ಮಾಡ್ಲಿಕ್ಕಾಗ್ತಾ ಇಲ್ಲ. ಅಂದ್ರೆ ಕೃಷ್ಣ ಮುಂದೆ ಕೊಡಬೇಕಾಗಿಲ್ಲ, ಎಲ್ಲಿದ್ರು ಕೃಷ್ಣ ಕೃಷ್ಣನೇ, ಹಿಂದೆ ಮುಂದೆ ಎಡಬಲದಿ ಒಳ ಹೊರಗೆ. ಇಂದಿರೇಶನು ತನ್ನವರನು ಎಂದೆಂದು ಸಲಹುವನು, ಆಗ ಸದವೋಲ್ ಎತ್ತ ನೋಡಿದರು. ದೇವರು ಎದುರಿಗೆಲ್ಲ ಎಲ್ಲಿದ್ರೂ ದೇವರು ದೇವರೇ. ಆದ್ರಿಂದ ಆತನ ಮೇಲೆ ನಂಬಿಕೆ ಒಂದಿದ್ರೆ ಸಾಕು ನಮಗೆ, ಯೋಗಕ್ಷೇಮಂ ಮಹಾಮ್ಯಹಂ. ಯಾರಿಗೂ ಏನು ಮಾಡ್ಲಿಕ್ಕಾಗಲಿಲ್ಲ, ಮತ್ತೆ ಕುದುರೆಗಳನ್ನು ಹೂಡಿ ಮತ್ತೆ ಪರಮಾತ್ಮ ಓಡಿಸಿದ್ರಂತೆ. ಈಗ ಒಳ್ಳೆ ಅವಕಾಶನ ಕಳ್ಕೊಂಡಂತೆ ಆಯ್ತು ಅವರು. ಯಥಾ ಪ್ರಕಾರ ಅರ್ಜುನ ಮುಂದುವರೆದ, ಎಲ್ಲ ಜೋರ ಮತ್ತೆ ಬಾಣ ಹೊಡಿತಾ ಇದ್ದಾರೆ. ಕೃಷ್ಣ ರಥ ಓಡಿಸಿದನಂತೆ, ಕೃಷ್ಣ ರಥ ಓಡಿಸೋದನ್ನು ವರ್ಣನೆ ಮಾಡ್ತಾರೆ. ರಥ ನಿಲ್ಲಿಸಿದನೋ ಹೇಗೆ ಬೇಕಾದ್ರೆ ನಿಲ್ಲಿಸಬಲ್ಲ, ಓಡಿಸಿದನೋ ಅವನಿಂದ ಓಡಿಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ಒಂದು ಭಗದತ್ತನ ಆನೆ ಸುಪ್ರತೀಕ, ರಥ ಹಿಡಿಯಲಿಕ್ಕೆ ಎಂದು ಗರ 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 ತಿಳಿ ತರಿಸುತ್ತ ಬಂತು, ಅದಕ್ಕೆ ರಥ ಹಿಡಿಯಕ್ಕಾಗಲಿಲ್ಲ. ಅದಕ್ಕೆ ಅದೇ ರೀತಿಯಲ್ಲಿ ಕೃಷ್ಣ ಎಷ್ಟು ಜೋರಾಗಿ ರಥ ಓಡಿಸಿದ್ದಾರೆ ಅಂದ್ರೆ, ಯಥಾ ಶರಾ ತೇತು ರಮುಷ್ಯ ಪೃಷ್ಠತಃ, ಶತ್ರುಗಳು ಬಾಣ ಹೊಡೆದ್ರೆ ಅವ್ ಹಿಂದಿಂದ ಬಿಡ್ತಿದ್ರು, ಅಂತ ಟಚ್ ಆಗ್ತಿದ್ದಿಲ್ಲ, ಒಂದು ಬಿಯಾಂಡ್ ದಿ ರೀಚ್ ಹೋಗಿ ಓಡಿಸ್ತಾ ಇದ್ದಾನೆ ಕೃಷ್ಣ. ಇನ್ನೇನು ಅರ್ಜುನ ಎಷ್ಟು ಸುಖ, ಆರಾಮ ಕೂತ್ಬಿಟ್ಟಿದ್ದಾನೆ. ಅದಕ್ಕೊಂದರ್ಥ. ಇನ್ನೊಂದರ್ಥ ಏನು ಅಂದ್ರೆ, ಯಥಾ ಶರಾಹ ಪೇತು ರಮುಷ್ಯ ಪೃಷ್ಠತಃ, ಎಷ್ಟು ಜೋರಾಗಿ ರಥ ಓಡಿಸಿದ್ದಾನೆ ಕೃಷ್ಣ ಅಂದ್ರೆ, ಅರ್ಜುನ ಬಾಣ ಹೊಡೆದಿದ್ದಾನೆ, ಆತನ ಬಾಣಕ್ಕಿಂತ ರಥನೇ ಮುಂದೆ ಹೋಗ್ತಿದೆ, ಇದು ಆಶ್ಚರ್ಯ. ಆತನ ಬಾಣಗಳನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದೆ ರಥ. ಬಾಣದ ವೇಗದಲ್ಲಿ ರಥದ ವೇಗೆಯಲ್ಲಿ, ನಾವು ಫಾಸ್ಟ್ ಆಗಿ ಹೋಗಲಿಕ್ಕಾಗೋದಿಲ್ಲ ಅಂತ ಬಾಣ ಹೊಡಿಬೇಕು, ರಥನೇ ಅದಕ್ಕಿಂತ ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ ಕೇಳಿದ್ರೆ, ಅದು ರಥದ ಶಕ್ತಿಯಲ್ಲ, ಕೃಷ್ಣ ಓಡಿಸಿದ ರೀತಿ ಆಗಿತ್ತು. ಕೃಷ್ಣ ಓಡಿಸಿದ ರೀತಿ ಬಾಣಗಳನ್ನು ಮೀರಿತಕ್ಕಂಥ ವೇಗವನ್ನ ರಥಕ್ಕೆ ತಂದುಕೊಟ್ಟಿದ್ದಾನೆ. ಇದೆಲ್ಲ ಕೃಷ್ಣನ ಸರ್ವತೋಮುಖ ಮಹತ್ವವನ್ನ ಅರ್ಥ ಮಾಡಿಕೊಳ್ಳೋದು ಸಾಕ್ಷಿ. ಭಗವದ್ಗೀತೆಯಲ್ಲಿ ಏನೆಲ್ಲ ಕೃಷ್ಣನ ಮಹಿಮೆ ಕೇಳಿರ್ತೇವೆ ಅದು ಪ್ರಾಕ್ಟಿಕಲಿ ನೋಡಬೇಕು ಅಂದ್ರೆ ಯುದ್ಧ ಪರ್ವಗಳನ್ನು ನೋಡಬೇಕಾಗ. ವಿಶ್ವರೂಪ ದರ್ಶನ ಪರಮಾತ್ಮ ಅರ್ಜುನಿಗೆ ತೋರಿಸಿದ, ಪ್ರಾಕ್ಟಿಕಲಿ ಇವತ್ತೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂತಿದ್ರೆ ಯುದ್ಧರಂಗದ ಬಹು ಅನೇಕ ಮುಖ ಪ್ರಸಂಗಗಳಲ್ಲಿ ಕೃಷ್ಣನ ಒಂದು ಅಸಾಧಾರಣವಾದ ಸಾಮರ್ಥ್ಯ ಕಂಡಾಗ ಹೌದು ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ನಮಗೆ ಮನವರಿಕೆಯಾಗುತ್ತೆ. ಪ್ರತಿಯೊಂದರಲ್ಲೂ ಕೃಷ್ಣನ ಕೌಶಲವೇ ಕೌಶಲ. ಅದಕ್ಕೆ ಯೋಗೇಶ್ವರ ಕೃಷ್ಣ ಅಂತ ಕರೆದಿದ್ದ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿ ಮತಿರ್ಮಮ. ಈ ಮಾತು ಎಲ್ಲಾ ಕಡೆಗೂ ರುಜುವಾತಾಗತಕ್ಕಂಥ ಮಾತು. ಈ ಕಡೆಗೆ ಭೀಮಸೇನ ಹೊರಟಿದ್ದಾನೆ,
ಯಥಾಪ್ರಕಾರ ಬಾಗಲಲ್ಲಿ ದ್ರೋಣಾಚಾರ್ಯ ನಿಂತಿದ್ದಾರೆ. ಭೀಮದ್ರೋಣರ ಸಂವಾದ ಪ್ರಾರಂಭವಾಗ್ತಾ ಇದೆ. ನೋಡು ಭೀಮಸೇನ, ಅರ್ಜುನ ಹೇಗೆ ಹೋದನೋ, ಸಾತ್ಯಕ್ಕೆ ಹೇಗೆ ಹೋದನೋ, ಹಾಗೂ ನೀನು ಹೋಗೋದಾದ್ರೆ ಒಳಗೆ ಹೋಗಬಹುದು. ಹೇಗೋದ ಗೊತ್ತಲ್ಲ, ಅವ್ರು ಹೇಗೆ ಪಾಸ್ ಮಾಡಿದ್ದಾರೆ, ನೀನು ಹಾಗೆ ಮಾಡು ಅಂತ ಹೇಳ್ತಾರಲ್ಲ ಆ ಟೈಪ್. ಆ ರೀತಿ ಮಾಡಕ್ಕೆ ಭೀಮಸೇನ ತಯಾರಿಲ್ಲ. ಹೇಗೆ ಹೋದ್ರು, ನಮಸ್ಕಾರ ಮಾಡಿ ಹೋದ್ರು. ಓಹೋ, ಅದನ್ನ ಹೇಳ್ತೀರಾ ನೀವೀಗ? ನಿಮಗೆ ನಾನು ನಮಸ್ಕಾರ ಮಾಡ್ತೇನೆ. ಇಲ್ಲ, ನೀವು ಪಾಠಶಾಲೆಗೆ ಬಂದೇ ನಮಸ್ಕಾರ ಮಾಡ್ತೇನೆ. ಯುದ್ಧರಂಗ ಇದು ಒಂದು, ಈಗ ನೀವು ಶತ್ರುಗಳು ಅಷ್ಟೇ ಹೊರತು ನಿಮಗೆ ಗೌರವ ನಾನು ಕೊಡಕ್ಕೆ ತಯಾರಿಲ್ಲ ಅಂತ ಹೇಳ್ತಾರೆ ಭೀಮಸೇನ. ನೀವಾಗಿ ದಾರಿ ಕೊಟ್ಟರೆ ಹಾಗೆ ಹೋಗ್ತೇನೆ, ಇಲ್ಲದ್ರೆ ಸೋಲಿಸಿ ಹೋಗ್ತೇನೆ ಅಷ್ಟೇ ಹೊರತು ಅರ್ಜುನ ಮಾಡ್ತೇನೆ ಅಂತ ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದು ಈಗ ನಮಗೆ ಭೀಮನ ನಿಜವಾದ ವೈಭವ ಗೊತ್ತಾಗೋದಾಗ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಎದ್ದು ಗೋದರ, ಶತ್ರುಗಳ ಜೊತೆ ನಿಂತಿರತಕ್ಕಂಥ ನಿಮಗೆ ನಾನು ತೆರೆಬಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಗುರುಗಳನ್ನ ಗೌರವಿಸೋದು ನನಗೆ ಗೊತ್ತು, ಯುದ್ಧರಂಗದಲ್ಲಿ ಗೌರವಿಸಬೇಕು ಅಂತ ಶಾಸ್ತ್ರ ಹೇಳೋದಿಲ್ಲ. ಈಗೋ ನೀವು ದಾರಿ ಕೊಡಿ, ನಾನು ಹೋಗ್ತೇನೆ, ಇಲ್ಲದೆ ಹೋದ್ರೆ ಯುದ್ಧ ಮಾಡಿ ಎದ್ದು ಹೋಗ್ತೇನೆ ಅಂತ ನಿಂತಾಗ ದ್ರೋಣರಿಗೆ ಭಾರಿ ಸಿಟ್ಟು ಬಂತಂತೆ. ಇನ್ನು ಗೊತ್ತು ಭೀಮಸೇನೆ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು, ನೀನು ಬಿಡೋದಿಲ್ಲ ಅಂತ ನನಗೆ ಗೊತ್ತು, ನೋಡು ಬಾಣ ಹೇಗೆ ಹೊಡಿತು ಹೇಳಕ್ಕೆ ಶುರು ಮಾಡಿದ್ರಂತೆ ಭೀಮಸೇನ ಮೇಲೆ. ಭೀಮಸೇನ ನೋಡ್ತಾನೆ, ವಿಶೋಕ ಸಾರಥಿ ಹೆಸರು ವಿಶೋಕ, ಸ್ವಲ್ಪ ಇಲ್ಲೇ ಇರು, ನಾನು ಅರ್ಜೆಂಟ್ ಮುಂದೆ ಹೋಗ್ಬರ್ತೇನೆ, ಇದು ಲೆಕ್ಕ ಹಾಕಿ ನೋಡಂತ. ಭೀಮಸೇನ ಅರ್ಜೆಂಟ್ ಹೋಗೋ ನಡ್ಕೊಂಡು ಹೋಗ್ಬಿಡ್ತೀನಿ, ಭೀಮಸೇನ ಫಾಸ್ಟ್ ಹೋಗೋ ನಡ್ಕೊಂಡು ಹೋಗ್ಬೇಕು, ಸ್ಲೋ ಹೋಗ್ಬೇಕಾದ್ರೆ ತಾಗಿತ್ತಾ ಸಾಕು ಅಂತ ಹೇಳಿದ ಭೀಮಸೇನ. ನ್ಯಾಚುರಲ್ ಸ್ಪೀಡ್ ನಡ್ಕೊಂಡು ಹೋದ್ರೆ ಆ ಸ್ಪೀಡ್ ಇನ್ ಯಾವ ಸ್ಪೀಡು ಇಲ್ಲ. ಮನೋಜವಂ ಮಾರುತ ತುಲ್ಯ ವೇಗಂ, ಹನುಮಂತ ಸಮುದ್ರ ಹರಿದಲ್ಲ ಯಾವ ವೆಹಿಕಲ್ ಇತ್ತು, ತಾನೇ ಹರಿದ್ದು. ಸಂಜೀವನ ತನ್ನಲ್ಲಿ ಯಾವ ವೆಹಿಕಲ್ ಇತ್ತು, ತಾನೇ ಹರಿತು. ಅದ ಅರ್ಥ ಮಾಡಿಕೊಂಡ್ರೆ ಆತನ ಸಹಜ ವೇಗ ಭಾರಿ ದೊಡ್ಡದು. ರಥಲ್ಲಿ ಹೋದ್ರೆ ಲೇಟ್ ಆಗ್ತದೆ, ನಾನು ಮುಂದೆ ಹೋಗ್ತೇನೆ, ಅಲ್ಲಿ ಬಾ ಆಮೇಲೆ ಹತ್ಕೊಂಡು ಹೋಗ್ತೇನೆ ಅಂತ ಮುಂದೆ ಹೊರಟು ಬಿಟ್ಟನಂತೆ. ಭೀಷ್ಮರು ನೋಡ್ತಾ ಇದ್ದಾರೆ, ದ್ರೋಣರು ಇನ್ನೂ ಬಾಣ ಹೊಡಿತಾ ಇದ್ದಾರೆ, ಕೇರೇ ಮಾಡಿಲ್ಲ ಭೀಮಸೇನ ಅದನ್ನ, ಕೇರ್ಲೆಸ್ ಆಗಿ ಹೋಗಿಬಿಟ್ಟೆ. ಅಲ್ಲಿ ಹೋಗಿದ್ದು ಮೈ ಮೇಲೆ ಬಾಣಗಳು ಸುರಿತಾ ಇದ್ದು ದಬ ದಬ ಬೀಳ್ತಾ ಇದೆ ಅಸ್ತ್ರಗಳು. ಅಲ್ಲಿ ಇಂದ್ರದಿತ್ ಹೊಡೆದ್ರೆ ನತತ್ಥ ಹೇಳ್ತಾರೆ, ನಾ ತತಕ್ಷ ವಾನರೋತ್ತಮಂ ಚಂದ್ರಕಾಂಡದಲ್ಲಿ ಬರ್ತದೆ. ಎಷ್ಟೆಷ್ಟು ಬಿಟ್ಟರು ಹನುಮಂತ ಅಲಗಾಡಿಲ್ಲ, ಅಕ್ಷಕುಮಾರ ಬಾಣ ಬಿಟ್ಟರೆ ಅಲಗಾಡಿಲ್ಲ. ಇವರು ಬರೀತಾರೆ ಸಂಗ್ರಹ ರಾಮಾಯಣದಲ್ಲಿ ಹೇಗಾಗ್ತಿತ್ತು ಹನುಮಂತನ ಮೇಲೆ ಅವ್ರು ಹೇಳಿದಂತ ಅಸ್ತ್ರಗಳು ಹೇಗೆ ಬಿಡ್ತಿದ್ರು ಅಂದ್ರೆ, ಎಷ್ಟು ಚೆನ್ನಾಗಿ ಬರೀತಾರ ಅವರು, ಐರಾವತಕ್ಕೆ ಹೂವಿನಿಂದ ಹೊಡೆದಾಗ್ತಿತ್ತಂತಷ್ಟೆ. ಐರಾವತಕ್ಕೆ ಹೂಗಳು ಸುರಿಸಿರಿಂದು ಖುಷಿ, ಅದಕ್ಕೆ ಎಂಜಾಯ್ ಮಾಡ್ತೈತೆ ಹೊರತು ಏನು ಆಗ್ತಾನೆ ಇರಲಿಲ್ಲ. ಸೊ ಭೀಮನಿಗೆ ಅದೇನೇ ಇಲ್ಲ. ಹೇಳ್ತಾರೆ ಒಂದು ಗೂಡಿ ಅಂತ ನುಗ್ಗಿನಂತೆ ಮುಂದಕ್ಕೆ, ಗೂಡಿ ಮೇಲೆ ಮಳೆ ಬಂದ್ರೆ ಹೇಗೋ ಬಾಣಗಳ ಮಳೆ ಬೀಳ್ತಿತ್ತಂತ ಅಷ್ಟೇನೆ. ಮುಂದಕ್ಕೆ ಹೋಗ್ತಾ ಇದ್ದಾಗ ನೋಡ್ತಾ ಇದ್ದಾರೆ ಅವರು, ಭತ್ರ ಬಂದಾಯ್ತು ದ್ರೋಣರ ಹತ್ರ, ಕಣ್ಣು ಮುಚ್ಚಿ ಖಂಡಿತ ಎದುರಿಗಿದ್ದಾನೆ ಈಗಾಗಲೇ, ರಥವನ್ನು ಹಿಡಿದನಂತ ಅನಾಮತ್ ಜೈಲಕ್ಕೆ ಹೋಗಿ ಬಿಟ್ಟಂತ. ಕಡೆಗೆ ರಥವನ್ನು ಅನಾಮತ್ ಕುದುರೆಗಳ ಸಮೇತ ದ್ರೋಣರ ಸಮೇತ ಆಕಾಶಕ್ಕೆ ತೂರಿ ಬಿಡ್ತಾನೆ. ಅಲ್ಲಿದ್ದ ದಬಾ ಅಂತ ಬಿಡ್ತಾ ಇದೆ, ದ್ರೋಣರ ಇಡೇ ಮಾಡಿದ್ರೆ ಜಂಪ್ ಹೊಡೆದ್ರಂತೆ, ಅಲ್ಲಿ ಜೋರಾಗಿ ಹಾರಿ ಬಿಟ್ಟರಂತೆ. ರಥ ಬಿತ್ತು, ಕುದುರೆ ಸಾರಥಿ ಗಿರಿತಿ ಎಲ್ಲ ಪುಡಿ ಪುಡಿ, ದ್ರೋಣರನ್ನು ಉಳ್ಕೊಂಡಿದ್ರು. 8 ವರ್ಷದ ಮುದುಕ ಹಾರಿದ್ರು, ಕೊನೆಗೆ ಅವ್ರು ಹಾರಿದ್ರು ಅಲ್ಲ, ಹಾರ್ಲಕ್ಕೆ ಚಾನ್ಸ್ ಕೊಟ್ಟ ಭೀಮಸೇನ ಅಷ್ಟೇನೆ. ಇನ್ನೂ ಸಾಕಾಗಿ ಹೋದ್ರೆ ಪುಡಿ ಪುಡಿ ಆಗಿಬಿಡ್ತಿದ್ರು ಅವ್ರು ಹಾಗೇನೆ. ಆದರೆ ಗುರುಗಳು ಪಾಪ ಹಾಗೆಲ್ಲ ಕೊಲ್ಲಬಾರದವರನ್ನ, ಅವ್ರು ಇಷ್ಟಪಟ್ಟ ಕೊಲ್ಲಬೇಕು ಅಂತ ಚಾಯ್ಸ್ ಕೊಡ್ಲಿಕ್ಕೆ ಸ್ವಲ್ಪ ಮಾಡಿದ್ದಕ್ಕೆ ಚಾನ್ಸ್ ಸಿಕ್ತಂತೆ ಹಾರಿದ್ರಂತೆ. ಅಷ್ಟೊತ್ತಿಗೆ ದುರ್ಯೋಧನ ಮತ್ತೊಂದು ರಥ ಸಪ್ಲೈ ಮಾಡ್ತಾನೆ, ಇದಕ್ಕೆ ರೆಡಿ ಅವನು. ಇನ್ನೊಂದು ರಥ ಕಲಿ ದುಷ್ಟ ಆಗಿರ್ತ, ಒಂದು ಬಾಟ್ಲು ಮುಗಿತು ಇನ್ನೊಂದು ಬಾಟ್ಲು ಕೊಟ್ಟಿರ್ತಾನಾಗ್ಲೇ, ಬಿಡಿತಾರಲ್ಲ ಕಲ್ಪಿನೊಳಗೆ. ಎಚ್ಚರ ಬರಬಾರದು ಅವ್ರಿಗೆ, ಆರಿತಿ ಕುಡಿಸ್ತಾನೆ ಇರ್ತಾರೆ, ಇದು ಆಶ್ಚರ್ಯ. ಅದು ಸಪ್ಲೈಗಳು ಜೋರು, ಆರಿತಿ ಅಡಿಗೆಲ್ಲಿ ಬಳಸಕ್ಕಾಗೋದಿಲ್ಲ, ಊಟ ಬಳಸಕ್ಕಾಗೋದಿಲ್ಲ, ಹಾಗೆ ಸಪ್ಲೈ ಮಾಡ್ತಾರೆ. ಮತ್ತು ಪಾರ್ಟಿಗಳು ಜನ ಹೇಗಾಗಿರ್ತಾರೆ ಗೊತ್ತಾ, ಅವ್ರ ಮುಖ ನೋಡಕ್ಕೆ ಸಾಧ್ಯ ಇಲ್ಲ, ಬರೀ ತಿನ್ನೋದು ಕುಡಿಯೋದು, ಅವ್ರ ಜೀವನದ ಗುರಿ ಅದು ಒಂದೇ, ಇನ್ನೇನು ಇರೋದಾರು ಜೀವನದೊಳಗೆ ಅಂತ ವ್ಯವಸ್ಥೆ ಬರುತ್ತೆ. ಎಂದು ನಾನ್ ಸ್ಟಾಪ್ ಆಗಿರ್ಬೇಕು ಅವ್ರು. ಇವತ್ತು ಯಥಾ ಪ್ರಕಾರ ಅವ್ರು ಕೊಟ್ಟ ಭೀಮನ್ನ ಎದುರಿಸಬೇಕು, ವಾಯುದೇವರನ್ನ ಎದುರಿಸಬೇಕು, ಇದು ಕಲಿಯ ತಂತ್ರ. ಇದು ವಾಯುದೇವನ ಎದುರಿಸಕ್ಕೆ ಯಾರು ಹೋಗ್ತಾರೋ ಅದೆಲ್ಲ ಅನುಕೂಲ ಮಾಡಿಕೊಡ್ತಾನೆ, ಇದು ಆಶ್ಚರ್ಯ. ಮತ್ತೊಂದು ರಥ ಬಂತಂತೆ, ಮತ್ತೆ ಹತ್ತಿದ್ರಂತೆ, ಅಷ್ಟೊತ್ತಿ ಭೀಮಸೇನ ಅದನ್ನ ಹಿಡಿದು ಮತ್ತೆ ಆಕಾಶ ತೂರಿ ಆಗಿತ್ತಾಗಲೇ, ಅವ್ರು ಕೂಡೋದೆತ್ತಾಳೆ ಮತ್ತೆ ಆಕಾಶಕ್ಕೆ ಕೆತ್ತಿ ಬಿಡ್ತಾನೆ. ಅಷ್ಟೊತ್ತಿ ಮತ್ತೆ ಹಾರ್ತಾರೆ ಪಾಪ ಅವರು. ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ರಥ ಕಳಿಸಿದನಂತೆ, ಮತ್ತೆ ಎಸಿದ್ದಾರೆ ಭೀಮಸೇನ. ಅವರು ಯುದ್ಧ ಬಾಳಕ್ಕಿಂತ ರಥ ಹತ್ತದೇ ದೊಡ್ಡ ಕೆಲಸ ಆಯ್ತು ಪಾಪ ಅವ್ರಿಗೆ. ಹಾರೋದು ಹತ್ತೋದು ಇಷ್ಟ ಹೊರತು ಯುದ್ಧ ಬಾಳಿ ಟೈಮೇ ಇಲ್ಲ ಅವರಿಗೆ. ಏನು ಫಾಸ್ಟ್ ಭೀಮಸೇನ ಲೆಕ್ಕ ಹಾಕಬೇಕು. ಆಗ ನಮಗೆ ವೇಗೇಚ ರಾಘವೇಚ ಇವ ಪ್ರಲಾಪಶ್ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರು ಭಯೋರಪಿ. ಆ ವೇಗ, ಆ ಲಾಘವ, ವೇಗ ಅಂದ್ರೆ ಫಾಸ್ಟ್ ಆಗಿ ಹೋಗೋದು, ಲಾಘವ ಅಂದ್ರೆ ಕ್ವಿಕ್ ಆಗಿ ಹೋಗೋದು. ಕ್ವಿಕ್ ಬೇರೆ, ಫಾಸ್ಟ್ ಬೇರೆ. ಇವತ್ತು ಕ್ವಿಕ್ ಆಗಿ ಮಾಡೋದ ಕೆಲಸ ಬೇರೆ, ಫಾಸ್ಟ್ ಆಗಿ ಮಾಡೋ ಕೆಲಸ ಬೇರೆ. ಅದರಲ್ಲಿ ಡಿಫರೆನ್ಸ್ ಇದೆ. ಅದರಲ್ಲಿ ಭೀಮಸೇನಿಗೆ ಯಾರೂ ಸರಿಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ದ್ರೋಣರಂತ ಮಹಾ ಅಸ್ತ್ರಜ್ಞರಿಗೆ ತಲೆ ಕೆಟ್ಟೋಯ್ತು ಅಷ್ಟು ಹೊಡೆದ್ರಂತ. 8 ರಥ ಪುಡಿಯಾಗುವುದು, ಬಂಗಾರದ ರಥಗಳಂತವೆಲ್ಲ ಕೊಂಡ ದುರ್ಯೋಧನ, ಬಂಗಾರದ ರಥಗಳು ಎಲ್ಲ ದಬಾ ದಬಾ ಬಿದ್ದು ಹೋಗ್ತಾ ಇವೆ. ಅಷ್ಟೊತ್ತಿ ದ್ರೋಣರು ಭಾರಿ ಸುಸ್ತು ಹೊಡೆದೋಗ್ಬಿಟ್ರು. ಅಷ್ಟೊತ್ತಿ ರಥ ಬಂತಂತ ವಿಶೋಕವಶ್ವ ಇಷ್ಟೊತ್ತಾಯ್ತು ಪಾಪ ಬರವತ್ತಿಗೆ ಹತ್ತಿನಂತ ರೈಟ್ ಒಳಗೊಂಡು ಹೊಡೆಬಿಟ್ಟು ಭೀಮಸೇನ ಹೊರಟು. ಇವ್ರು ಸುಮ್ಮನೆ ಕೂತಿದ್ದಾರೆ ನೋಡ್ಕೋತಷ್ಟೇ, ಏನು ಮಾಡ್ಲಿಕ್ಕೆ ಬರಲಿಲ್ಲ. ಅಂದ್ರೆ ರಥದ ವೇಗ ಭೀಮಸೇನ 8 ರಥ ಪುಡಿ ಮಾಡೋತ್ತಿಗೆ ರಥ ಬಂತು ಅಂದ್ರೆ ನಿಜವಾದ ವೇಗ ಎಷ್ಟಿದೆ ಭೀಮಸೇನ ವೇಗ. ಅದಕ್ಕೆ ನಾವು ಹನುಮಂತ ವಾಯುದೇವರು ಸ್ತೋತ್ರ ಮಾಡಬೇಕಾದ್ರೆ ಯಾತಕ್ಕೆ ವಾಯುದೇವರು ಸ್ತೋತ್ರ ಮಾಡ್ತೇವೆ ಅಂದ್ರೆ ಫಾಸ್ಟ್ ಆಗಿ ಕೆಲಸ ಆಗಬೇಕು ಅಂದ್ರೆ ಅವ್ರು ಸ್ತೋತ್ರ ಮಾಡಬೇಕು.
ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಈತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ಆಶುದೇವ ತಕ್ಷಣವೇ ಮಾಡಬೇಕು ಅಂತ ಕೇಳುತ್ತೆ. ಅದರಿಂದ ನಮಗೆ ಇವತ್ತು ಎಂಥ ಆಪತ್ತುಗಳು ಬಂದರೂ ಕೂಡ ಅತ್ಯಂತ ವೇಗದಿಂದ ಪರಿಹಾರ ಮಾಡತಕ್ಕಂಥ ದೇವತೆ ಅಂದರೆ ವಾಯುದೇವರು. ದ್ರೋಣಾಚಾರ್ಯರಿಗೆ ಅಂಥ ವಿಶೇಷ ಪರಿಭವವನ್ನು ಉಂಟು ಮಾಡಿ ಒಳಗೆ ನುಗ್ಗಿದನಂತೆ. ಆ ಸಮಯಕ್ಕೆ ಒಬ್ಬೊಬ್ಬರ ಬರ್ತಾ ಇದ್ದಾರೆ, ಓ ಭೀಮ ಬಂದಾಯ್ತು ನೋಡಿದ್ರ, ಹಿಂದೆ ಜಯದ್ರಥನ ಇದ್ದಾನೆ ಬಾಗಿಲಲ್ಲಿ, ಚಕ್ರವ್ಯೂಹ ಒಂದೇ, ಅದನ್ನು ಬೇಚ್ಕೊಂಡು ಹೋಗಲಿಲ್ಲ ಭೀಮಸೇನ. ಇವತ್ತು ದ್ರೋಣರು ನಿಂತಿದ್ದಾರೆ, ಮೂರು ವ್ಯೂಹದ ಬೇಚ್ಕೊಂಡು ಹೋಗ್ತಾ ಇದ್ದಾರೆ. ಅಂದಮೇಲೆ ಚಕ್ರವ್ಯೂಹ ಭೇದನೆಗೆ ಭೀಮಸೇನ ಅಸಮರ್ಥನಾಗಿದ್ದ ಅನ್ನೋದು ಸುಳ್ಳು ಅಂತಾಗೋಯ್ತು. ಅಸಮರ್ಥನಾಗಿದ್ದು ಸುಳ್ಳು, ಬೇರೆ ಒಂದು ಕಾರಣ ಇತ್ತು, ಅದಕ್ಕೆ ಪ್ರವೇಶ ಮಾಡಲಿಲ್ವೇ ಹೊರತು ಶಕ್ತಿ ಇರಲಿಲ್ಲ ಅಂತಲ್ಲ. ಇವತ್ತಿನ ಸಾಮರ್ಥ್ಯ ನೋಡಿದವರಿಗೆ ಎಲ್ಲ ಸಮಸ್ಯೆ ಹೋಗಿಬಿಡಬೇಕು. ಮುಂದೆ ಹೋಗ್ತಾ ಇದ್ದಾಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ದುರ್ಯೋಧನನ ತಮ್ಮಂದಿರು 12 ಜನ ಬಂದ್ರಂತೆ. ಒಟ್ಟಿಗೆನೆ 12 ಜನ ಅಸ್ತ್ರಗಳ ಸುರಿಮಳೆ ಮಾಡ್ತಾ ಬಂದ್ರಂತೆ. ಭೀಮಸೇನ ನೋಡ್ತಾನೆ, ಓಹೋ 12 ಬಾಣ ತಗೊಂಡಂತೆ, ಹೊಡೆದ್ರೆ 12 ತಲೆ ಒಟ್ಟಿಗೆ ಬಿದ್ದುವಂತೆ. ಲೆಕ್ಕ ಹಾಕಿ ನೋಡೋಣ, ಡಬಲ್ ಸಿಕ್ಸರ್, 12 ಜನ ಅಂದ್ರೆ ಡಬಲ್ ಸಿಕ್ಸರ್ ತಾನೆ, 12 ತಲೆ ಬಿದ್ದುವಂತೆ. ಇಂಥ ಭೀಮನ ಮುಂದೆ ಏನ್ ಹಾರಾಡ್ತಾ ಇದ್ದಾರೆ ಲೆಕ್ಕ ಹಾಕಿ ನೋಡೋಣ. ಎಂಥ ಪಾಪಿಗಳಿರಬೇಕು, ಇಷ್ಟು ನೋಡಿ ಯಾರು ತಿಳ್ಕೊಳ್ಬಾರದೆ. ಯುಗಪತ್ ಸೈಮಿಲ್ಟೇನ್ಸ್ ಹೊಡೆದಂತೆ ಬಾಣಗಳನ್ನ, ಒಟ್ಟಿಗೆ ಬಾಣ ಹೊಡೆದ್ರೆ ಅಸ್ತ್ರ ಇಸ್ತ್ರ ಏನೂ ಅಲ್ಲ, ಅವರಿಗೆಲ್ಲ ಅಸ್ತ್ರ ಹಾಕ್ಬೇಕು. ಈ ಮಧ್ಯೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವೇ ಅಂತಾರಲ್ಲ, ಹಾಗೆ ಅಸ್ತ್ರ ಬರೀ ಬಾಣಗಳನ್ನು ತಲೆ ಕತ್ತರಿಸಿ ಹಾಕಿದಾಗ ಭೀಮ ಬಾಣ ಕೃತ್ತ ಶಿರೋಧಾರಾಹ ಅಂತ ಹೇಳ್ತಾರೆ. ಭೀಮ ಬಾಣ ಕೃತ್ತ ಶಿರೋಧಾರಾಹ, ಭೀಮಸೇನ ಬಾಣಗಳಿಂದ ತಲೆ ಕತ್ತರಿಸಿ ಅವರೆಲ್ಲ ಬಿದ್ದು ಸತ್ತೋದರ ಕಡೆಗೆ. ಇನ್ನು ಮುಂದೆ ಹೋಗ್ತಾ ಇದ್ದಾನೆ, ಆ ಕರ್ಣನ ಸಮೇತವಾಗಿ ಮತ್ತೆ 13 ಜನ ಬರ್ತಾರೆ ದುರ್ಯೋಧನನ ತಮ್ಮಂದಿರು. 12 ಆಯ್ತು, 13 ಜನ ಬಂದರಂತೆ, ಅವರಿಗೆಲ್ಲ ಕರ್ಣನ ಲೀಡರ್ಶಿಪ್. ಅದರಲ್ಲಿ ಏವಂ ವಿಕರ್ಣ ಚಿತ್ರಸೇನಾದ್ಯಾಹ ತಸ್ಯ ವೀರತವಾಸುತಾಹ, ವಿಕರ್ಣ ಚಿತ್ರಸೇನಾ ಮೊದಲಾದವರೆಲ್ಲ ಬಂದರಂತೆ, ಅವನೆಲ್ಲ ಭೀಮಸೇನ ಹೊಡಿತಾ ಇದ್ದ. ಕರ್ಣ ನೋಡ್ತಾನೆ ಇದ್ದಾನೆ, ಕರ್ಣಶ್ಚ ಪಶ್ಯತಃ, ಕರ್ಣ ನೋಡ್ತಾ ಇದ್ದಾನೆ. ಅವನು ಗುಡಿಸಿಕೊಳ್ಳಕ್ಕಾಗ್ತಾ ಇಲ್ಲ ಕರ್ಣನ ಕೈಯಲ್ಲಿ. ಈಗ ಅರ್ಥ ಆಗ್ತಾ ಇದೆ, ತುಂಬಿದ ಸಭೆಯೊಳಗೆ ಭೀಮಾದಿಗಳು ನೋಡ್ತಿರಬೇಕಾದ್ರೇನೆ, ದ್ರೌಪದಿ ವಸ್ತ್ರಾಪಡ ಪ್ರಯತ್ನ ಪಟ್ಟಿದ್ರಲ್ಲ, ಅದಕ್ಕೆ ಕರ್ಣ ನೋಡ್ತಿರಬೇಕಾದ್ರೇನೆ ಅವನ್ನೆಲ್ಲ ಕೊಲ್ತಾ ಇದ್ದ ನೋಡಿ. ಆಗ ಸಮಯ ಸನ್ನಿವೇಶ ದುರ್ಲಾಭ ಪಡೆದು ನೀವೇನೇನೋ ಮಾಡಿದಿರಿ, ಇವತ್ತು ನಮ್ಮದು ಇದು ಒಂದು, ಈ ಸಮಯದಲ್ಲಿ ಯುದ್ಧ ನಮ್ಮದು, ದ್ಯೂತ ನಿಮ್ಮದು, ನಿಮ್ ಫೀಲ್ಡಲ್ಲಿ ಏನೇನೋ ಮಾಡ್ಕೊಂಡ್ರಿ, ಈಗ ನೋಡಿ ಯುದ್ಧದಲ್ಲಿ ಹೇಗೆ ಮಾಡ್ತೇವೆ ಎಂದು ತೋರಿಸಿದಾಗ ಎಲ್ಲರೂ ಸತ್ತು ಸತ್ತು ಬೀಳ್ತಾ ಇದ್ದಾರೆ. ಆ ಏನಾಗಿದೆ, ವಿಕರ್ಣ ಸಿಗ್ತಾನೆ ಭೀಮಸೇನನ ಕೈಯಲ್ಲಿ. ವಿಕರ್ಣ ನೆನಪಿರಬೇಕು ನಮಗೆ, ಆ ತುಂಬಿದ ಸಭೆಯೊಳಗೆ ವಿಕರ್ಣ ಎದ್ದು ನಿಂತುಕೊಂಡು ಹೇಳ್ತಾನೆ, ದ್ರೌಪದಿ ಕೇಳಿರ್ತಾರೆ, ನೀವೆಲ್ಲ ಹೇಳಬೇಕೀಗ, ಇದು ನ್ಯಾಯವಾಗಿದೆ. ಒಂದು, ನನ್ನನ್ನು ಮೊದಲು ಸೋತು ಆಮೇಲೆ ತನ್ನನ್ನು ಸೋತುಕೊಂಡು, ತನ್ನನ್ನು ಮೊದಲು ಸೋತು ಆಮೇಲೆ ನನ್ನನ್ನು ಸೋತನು ಅಂತ ಪ್ರಶ್ನೆ ದ್ರೌಪದಿ ಮಾಡಿದಾಗ ಭೀಷ್ಮರು ಉತ್ತರ ಕೊಡಲಿಲ್ಲ, ದ್ರೋಣರು ಕೊಡಲಿಲ್ಲ, ಸುಮ್ಮನೆ ಕೂತಿದ್ದಾರೆ. ತುಂಬ ಕೇಳಿದಾಗ ಪೃಚ್ಛ ಧರ್ಮಜಂ, ನಮ್ಮನ್ನು ಕೇಳಬೇಡಮ್ಮ, ಧರ್ಮರಾಜನ ಕೇಳು ಅಂತ ಹೇಳಿಬಿಡ್ತಾರೆ. ಇದು ಅನ್ಯಾಯ ಅಂತ ದ್ರೌಪದಿ ಹೇಳಿದಾಗ ವಿಕರ್ಣ ಎದ್ದು ಹೇಳ್ತಾನೆ, ಎದ್ದು ನಿಂತ್ಕೊಂಡು ಹೇಳ್ತಾನೆ, ಇದು ಅನ್ಯಾಯ, ಇದು ಅಧರ್ಮ ಅಂತ ಹೇಳ್ತಾನೆ. ಇದು ಇಂಪಾರ್ಟೆಂಟ್, ಅನ್ಯಾಯ ಅಧರ್ಮ ಈ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾನೆ. ನೋಡೋದಕ್ಕೆ ಏನನ್ಸುತ್ತೆ ಅಂತ, ವಿಕರ್ಣ ಬೊಬ್ನಾರು ಒಳ್ಳೆಯವನಿದ್ದ ಅಂತ ನನಗನ್ಸುತ್ತೆ. ವಿಕರ್ಣ ಒಳ್ಳೆಯವನಾದ್ರೆ ಬೊಬ್ನಾರು ಒಳ್ಳೆಯವನಿದ್ದಾನೆ ಅಂತ ಕೇಳಿದರೆ ಒಳ್ಳೆಯವನಲ್ಲ ಅವನು. ಯಾತಕ್ಕೆ ಅಂದ್ರೆ, ಹಾಗಂದ ಕರ್ಣ ಬೈತಾನ ಅವನನ್ನ, ಹೇ ವಿಕರ್ಣ ದೊಡ್ಡವರು ಸುಮ್ಮನೆ ಕೂತಿದ್ದಾರೆ, ನಿಂದೇನು ತಲೆ ಹೇಳ್ತೆ, ಕೂಡು ಅಂತ ಹೇಳಿದಂತೆ ಕೂತು ಬಿಡ್ತಾನ ತಕ್ಷಣ. ಆಚಾರ ಹೇಳ್ತಾರೆ, ಅವನ ಉದ್ದೇಶ ಇದ್ದಿದ್ದು ದ್ರೌಪದಿಗೆ ಅನ್ಯಾಯವಾಗಿದೆ ಅಂತ ಹೇಳೋದಲ್ಲ, ತನಗೂ ಭಾರಿ ಧರ್ಮಶಾಸ್ತ್ರ ಗೊತ್ತಿದೆ ಅಂತ ಹೇಳಬೇಕಾಗಿತ್ತಂತೆ ಅಷ್ಟೇ. ಅವನು ಅಲ್ಲಿ ಪಾಂಡಿತ್ಯ ಪ್ರದರ್ಶನ ಮಾಡೋದು ಬೇಕಿತ್ತೇ ಹೊರತು ಸತ್ಯ ಪ್ರೀತಿ ಅವನಿಗಿರಲಿಲ್ಲ. ಅದಕ್ಕೆ ನಾನು ತೋರಿಸಿ ಅದು ತಪ್ಪು ಕೂತು ಬಿಟ್ಟನಂತಾಗ ಅಂತೂ ನಾಟಕ ಮಾಡಿದ್ದ. ಆದ್ರೆ ವಿದುರ ಏನು ಮಾಡಿದ, ತಪ್ಪು ಅಂತ ಹೇಳಿದನಲ್ಲ, ಯಾರು ಹೇಳಿದ್ರು ಕೇಳಲಿಲ್ಲ. ಇದು ತಪ್ಪು ಅಂದ್ರೆ ತಪ್ಪೇನೆ, ಬಿಡಿಸ ಶಕ್ತಿ ನನಗೆ ಇಲ್ಲ ಅಂತ ನಾನು ಸುಮ್ಮನೆ ಇದ್ದೇನೆ ಹೊರತು ಇದು ಸರಿ ಅಂತೂ ಅಲ್ಲ. ವಿದುರ ನಿಜವಾದ ಪ್ರಾಮಾಣಿಕ ಪ್ರತಿಭಟನೆ ಮಾಡಿದ್ದು ವಿದುರ, ಪ್ರತಿಭಟನೆ ನಾಟಕ ಮಾಡಿದ್ದು ವಿಕರ್ಣ. ಇಲ್ಲಿ ಭೀಮಸೇನ ಕೈ ಸಿಕ್ಕಿದ್ದಾನೆ ವಿಕರ್ಣ, ಭೀಮಸೇನ ಮಾತಾಡ್ತಾ ಇದ್ದಾನಂತೆ ವಿಕರ್ಣ. ನೋಡಯ್ಯ ಪಾಪ, ಏನೇನೋ ಮಾತಾಡಿದೆ ಸಭೆಯೊಳಗೆ, ಅದು ಸಭೆ ಏನೇನೋ ಮಾತಾಡಿದೆ, ಯುದ್ಧರಂಗ ಈ ಪಕ್ಷದಲ್ಲಿದ್ದಿ, ಯುದ್ಧರಂಗದ ಧರ್ಮ ಬಹಳ ಗೊತ್ತಲ್ಲ ನಿನಗೆ, ಎದುರು ಬಂದವನ್ನು ಬಿಡ್ಲಕ್ಕಾಗೋದಿಲ್ಲ, ಎಷ್ಟೇ ಒಳ್ಳೆ ಮಾತಾಡಿದ್ರು ಕೂಡ ಎದುರು ಬಂದಿದ್ದೀಯಲ್ಲ, ನಿನ್ನ ಕೊಲ್ಲಲೇಬೇಕಾಗಿದೆ ಅನಿವಾರ್ಯ, ಸಾರಿ ಅಂತೇಳಿ ಹೊಡೆದು ಬಿಟ್ಟು ನಡೆಯಂತೆ. ಅವತ್ತು ಮಾತಾಡಿದ್ದೀಯಲ್ಲ ಅದಕ್ಕೋಸ್ಕರ ಅವನು ಹೊಡಿಬೇಕಾಗಿದೆ, ಯೋಚನೆ ಮಾಡಬೇಡ. ಅದಕ್ಕೆ ಅರ್ಥ ಏನು ಗೊತ್ತೇನು, ನಿಜವಾಗಲೂ ನೀನು ಹೃದಯಪೂರ್ವಕ ಮಾತಾಡಿದ್ರೆ ಯುದ್ಧಕ್ಕೆ ಸೇರ್ತಿದ್ದಿಲ್ಲ, ಈಗ ಅನ್ಯಾಯ ಮಾಡಿದ್ದೀರಿ ಅಂತ ಹೋಗ್ತಿರಲಿಲ್ಲ ನೀನೀಗ. ಅವತ್ತು ನಾಟಕ ಮಾಡಿ ಸೇರ್ಕೊಂಡಿದ್ದೀಯಲ್ಲ, ಅದಕ್ಕೆ ನೀನು ಆ ಮಾತಾಡಿದಾಗ ಮಾಡಿದ್ದೆ, ಇವತ್ತನ್ನ ಸಿಂಪತಿ ತೋರಿಸ್ತೇ ತೋರಿಸಿ ಹೊಡೆದು ಬಿಡ್ತೇನೆ ಅಂತ ಹೇಳಿದ್ದ. ಅವತ್ತು ಅವನು ಮಾಡಿದ್ದ ನಾಟಕ, ಇವತ್ತು ನಾನು ನೀನು ನಾಟಕ ಮಾಡಿದಾಗೆ ಮಾಡ್ತೇನೆ. ಸರಿಯಾಗಿ ಹೃದಯಪೂರ್ವಕ ಮಾಡಿದರೆ ದೇವತೆಗಳು ಅನುಗ್ರಹ ಮಾಡ್ತಾರೆ. ದೇವ್ರ ಪೂಜೆ ಮಾಡಿದಾಗ ಮಾಡಿದವರು ಕೊಟ್ಟಾಗ ಮಾಡ್ತಾರೆ ಹೊರತು ಕೊಡೋದಿಲ್ಲ. ನಿಜವಾಗ್ಲೂ ಮಾಡೋದು ಬೇರೆ, ನ ಬೂಟಾಟಿಕೆಯಿಂದ ಮಾಡೋದು ಬೇರೆ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ. ಶಾಸ್ತ್ರ ಹೇಳ್ತಾರೆ, ಮಡಿ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಎಲ್ಲೇ ಮಾಡ್ತಾನೆ, ಭಕ್ತಿ ಇಲ್ಲ. ಅಲ್ಲಿ ಪ್ರದರ್ಶನ ಬೇಕೇ ಹೊರತು ಆಷಾಢ ಭೂತಿ ತರಣೆ ಹೊರತು ಬೇರೆ ಅಲ್ಲ. ಈ ನಮಗೆ ಅರ್ಥ ಆಗ್ತದೆ. ಧರ್ಮ ಬಿಟ್ಟವರು ಬೇರೆ, ಧರ್ಮ ಪ್ರದರ್ಶಕರು ಬೇರೆ, ಧರ್ಮಾಚರಣೆ ಮಾಡೋರು ಬೇರೆ. ನಿಜವಾದ ಧರ್ಮಾಚರಣೆ ಮಾಡೋರಿಗೆ ಖಂಡಿತ ದೇವರು ಕಾಪಾಡ್ತಾನೆ. ಧರ್ಮೋ ರಕ್ಷತಿ ರಕ್ಷಿತ. ಆದ್ರೆ ಬರೀ ನಾಟಕ ಮಾಡಿದರೆ ಮಾತ್ರ ಫಲ ಸಿಗೋದಿಲ್ಲ. ವಿಕರಣ ಧರ್ಮದ ಮಾತುಗಳನ್ನಾಡಿದನೆ ಹೊರತು ಧರ್ಮಾನುಷ್ಠಾನ ಮಾಡದೇ ಇದ್ದಿದ್ದರಿಂದ, ದುರ್ಯೋಧನ ಪಕ್ಷದಲ್ಲಿ ಸೇರಿ ಯುದ್ಧ ಮಾಡ್ತಿರೋದೇ ಸಾಕ್ಷಿ ಆದ್ದರಿಂದ ಅವನು ಹೇಳಿ ಕೊಂದಾಕಿದನಂತೆ ವಿಕರ್ಣನನ್ನ. ಅವನು ಸತ್ತೋದ, ಉಳಿದ 12 ಜನನು ಹೊರಟು 13 ಜನ, ಒಟ್ಟು 25 ಜನ ಸತ್ತೋದು. ನೋಡ್ತಲಿಕ್ಕೆ ಕಾರಣ ನೋಡ್ತಿರ್ಬೇಕಾದ್ರೇನೆ 25 ಜನ ಹೋದ್ರು. ಕರ್ಣನಿಗೆ ಭಾರಿ ದುಃಖ ಆಗೋಗ್ಬಿಟ್ಟಿದೆ. ಈ ದುರ್ಯೋಧನ ಏನ್ ಹೇಳಿದ್ವಿ ಮಧ್ಯೆ, ನೋಡ್ತಾ ಇದ್ದೆ ಅಲ್ಲ, ಏನ್ ಮಾಡ್ತಾ ಇದ್ದೆ ಅಂತ ಕೇಳಿ, ಏನು ಮಾಡಾಗಿಲ್ಲ. ಈಗ ಯುದ್ಧ ಶುರುವಾಗಿ ಕರ್ಣ ಭೀಮನಿಗೆ ಯುದ್ಧ ಶುರುವಾಗ್ತಾ ಇದೆ. ಭಯಂಕರವಾದ ಯುದ್ಧ ಅದು. 8 ದಿವಸಗಳ ಯುದ್ಧದೊಳಗೆ ಕರ್ಣನನ್ನ ಭಾರಿ ಭಾರಿ ಶಸ್ತ್ರಜ್ಞ ಅಸ್ತ್ರಜ್ಞಾತಿ ಅಂತ ಜನ ತಿಳ್ಕೊಂಡಿದ್ದಾರೆ. ಅವರು ಇಲ್ಲಿ ನೋಡಬೇಕು ಭೀಮಾ ಕರ್ಣರ ಯುದ್ಧವನ್ನ. ಭೀಮಸೇನ ಕರ್ಣ ಬರ್ತಿರ್ಲಿಕ್ಕೇನೆ, ಕರ್ಣ ಏನೇತು ಮಾತಾಡಿದ್ದೆ ಸಭೆಯೊಳಗೆ, ಎಷ್ಟೆಷ್ಟು ಕೆಟ್ಟದಾಗಿ ನಡೆದಿದ್ದೆ ಗೊತ್ತಿದೆಯಲ್ಲ ನಿನಗೀಗ, ಆ ಸೇಡು ತಿರ್ಸ್ಕೊತೇನೆ ನೋಡು ಅಂತ ಹೇಳಿಬಿಟ್ಟು ಅವನ ರಥವನ್ನ, ಧ್ವಜವನ್ನ, ಸಾರಥಿಯನ್ನ, ಕುದುರೆಗಳನ್ನ, ಹಾಕೊಂಡ ಕವಚವನ್ನ, ಎಲ್ಲ ಕಿರೀಟಾದಿ ಎಲ್ಲವನ್ನೂ ಕೂಡ ತುಂಬ ಮಾಡಿ ಕಳಿಸಿಬಿಟ್ಟಂತೆ. ಕರ್ಣ ಓಡ್ತಾನೆ, ಮತ್ತೆ ಓಡೋದು ವಾಪಸ್ ಬರ್ತಾನೆ, ಇನ್ನೊಂದು ರಥ ಹಚ್ಕೊಂಡು ಬರ್ತಾನೆ. ಭೀಮಸೇನ ನೋಡ್ತಾನೆ, ಕರ್ಣ ಮತ್ತೊಮ್ಮೆ ಬಂದಿ ಅಬಾ ಅಂತ ಹೇಳಿ ಮತ್ತೆ ಸಾರಥಿ ಎಲ್ಲ ಏನೋ 100% ಅದೇ ರೀತಿನೇ. ಮತ್ತೆ ಸ್ವಲ್ಪ ಇಂಪ್ರೂವ್ಮೆಂಟೇ ಇಲ್ಲ ಕರ್ಣನಲ್ಲಿ, ಎಲ್ಲವನ್ನು ಕತ್ತರಿಸಿ ಹಾಕಿ ಮತ್ತೆ ಕಳಿಸಿದನಂತೆ. ಮತ್ತೆ ಕರ್ಣ ಬರುತ್ತೆ, ಇನ್ನೊಂದು ರಥ ತಗೊಂಡು ಬರ್ತಾನೆ, ಮತ್ತೆ ಭೀಮಸೇನ ಕತ್ತರಿಸ್ತಾನೆ. ಹೀಗೆ ಒಂದಾದ್ಮೇಲೆ ಒಂದರಂತೆ 21 ಸರ್ತಿ ಕರ್ಣ ಸೋಲ್ತಾನೆ. ಇದನ್ನು ಹೇಳಿದೇನೆ ಪಂಪ ರನ್ ಯಾರೂ ಬರದಿಲ್ಲ, ರನ್ನ ಮೊದಲಾದ ಯಾರೂ ಬರದಿಲ್ಲ. ಯಾಕಂದ್ರೆ ಅವ್ರಿಗೆ ಅವನ ಕಡೆಗೆ ಅವಮಾನ ಆಗ್ತದಲ್ಲ ಅಂತ ಸಂಗ್ತವ್ರಿ. ಕರ್ಣನಿಗೆ ಸೋಲಾದರೆ ಭೀಮಸೇನ ಹೊಗಳಕ್ಕೆ ಅವ್ರಿಗೆ ಮನಸ್ಸಿಲ್ಲ, ಕರ್ಣನ ಬೈಲಕ್ಕೂ ಅವ್ರಿಗೆ ಮನಸ್ಸಿಲ್ಲ. ಆದರೆ ಕರ್ಣನ ಶೋಚನೀಯವಾದ ಪರಿಸ್ಥಿತಿ ಅದು. ಒಂದು ಕರ್ಣ ಉಸಿರು ಬಿಡು ಹಾಯ ಅಂಕದ ಹೋಗ್ತಿದ್ದಂತೆ, ಎಂಥ ಪೆಟ್ಟಾಕಿದ್ದಾನೆ ಭೀಮಸೇನ. ಇದು ಒಂದ್ಸರ್ತಿ ಅಲ್ಲ ಭೀಮಸೇನ ಕರ್ಣನ ಗೆದ್ದಿರೋದು. ಈಗ ಕರ್ಣನಿಗೆ ಕವಚ ಕುಂಡಲ ಇಲ್ಲ. ಈಗ ಅವನು ಇದ್ದಾಗಲೇನೆ ಭೀಮಸೇನ ಗೆದ್ದಿದ್ದಾನೆ. ರಾಜಸೂಯಾಗದಕ್ಕೋಸ್ಕರ ದಿಗ್ವಿಜಯಕ್ಕೆ ಅಂತ ಹೊರಟ ಕಾಲಕ್ಕೆ ಭೀಮಸೇನ ಕರ್ಣನನ್ನು ಸೋಲಿಸಿಬಿಟ್ಟು ಅವನಿಗೆ ಕವಚ ಕುಂಡಲ ಎಲ್ಲ ಇದ್ದಾಗಲೂ ಸೋಲಿಸಿ ಅವನನ್ನ ಶರಣ ಮಾಡಿಸಿಕೊಂಡು ಬಿಟ್ಟು ಕಪ್ಪ ಕಾಣಿಕೆ ತಗೊಂಡು ಬಂದಿದ್ದಾನೆ. ಆ ರೀತಿ ಅರ್ಜುನ ಎಂದೂ ಕರ್ಣನನ್ನ ಗೆದ್ದಿಲ್ಲ. ಕವಚ ಕುಂಡಲ ಇದ್ದಾಗ ಕರ್ಣನನ್ನ ಗೆದ್ದಿಲ್ಲ ಅರ್ಜುನ, ಮರಿಬಾರದ ನಾವು ಅದನ್ನ. ಕವಚ ಕುಂಡಲ ಇದ್ದಾಗ ಗೆದ್ದಿಲ್ಲ. ಆಮೇಲೆ ಯಾವಾಗ ಗೆಲ್ತಾನೆ, ಗೋಗ್ರಹಣ ಕಾಲಕ್ಕೆ ಉತ್ತರ ಗ್ರಹಣ ಕಾಲಕ್ಕೆ ಕವಚ ಇರೋದಿಲ್ಲ ಆಗ್ಲೇನೆ. ಕವಚ ಕುಂಡಲ ಕೊಟ್ಟಾಗಿರುತ್ತೆ, ವನಪರ್ವದಲ್ಲೇ ಕೊಟ್ಟಿರೋದು. ವಿರಾಟ ಪರ್ವದಲ್ಲಿ ಗೋಗ್ರಹಣದ ಕಾಲಕ್ಕೆ ಗೆಲ್ತಾನೆ, ಕವಚ ಕುಂಡಲ ಇರೋದಿಲ್ಲ. ಕವಚ ಕುಂಡಲ ಇದ್ದಾಗ ಕರ್ಣನನ್ನ ಗೆದ್ದಿದ್ದು ಅಂದ್ರೆ ಭೀಮಸೇನ ಒಂದೇನೆ. ಅದು ಒಬ್ಬರು ಬರೋದಿಲ್ಲ ಅಂತ ಹೇಳಿದ್ರೆ ಎಷ್ಟು ಅನ್ಯಾಯ, ಅದು ಎಷ್ಟು ಅಪಚಾರ. ಮಹಾಭಾರತವನ್ನು ಎಷ್ಟು ಓದಿದ್ದಾರೆ ಜನ ಅಂತ ನಮ್ಗೆ ಅರ್ಥ ಆಗುತ್ತೆ. 21 ಸಲ ಭೀಮಸೇನ ಹಾಗೆ ಮಾಡಿದನಂತೆ. ಭೀಮಸೇನ 21 ಭಾರಿ ಪ್ರಿಯ. ಏಕೆ ಆಚಾರ್ಯರಾಗಿ 21 ದುರ್ಭಾಷ್ಯಗಳನ್ನು ಖಂಡನೆ ಮಾಡಿದವರಲ್ಲ. ಏಕವಿಂಶತಿ ಗುಭಾಷ್ಯ ದೂಷಕಂ. ಕರ್ಣನ 21 ರಥ ಎಲ್ಲ ಹೋದ ಮೇಲೆ ಭಾರಿ ದುಃಖ ಪಡ್ತಾನೆ, ಹೋಗ್ತಾನೆ. ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ, ಒಂದು ಐಡಿಯಾ ಮಾಡ್ತಾನೆ, ಇನ್ನೊಂದು ರಥ ತಗೊಳ್ತಾನೆ. ಆ ರಥ ಯಾವ್ದು ಗೊತ್ತೇನು? ರಾಮದತ್ತಂ ಸುಭಾಸ್ವರಂ, ಪರಶುರಾಮದೇವರು ಕೊಟ್ಟ ರಥ. ಅದನ್ನು ತಗೊಂಡಂತೆ. ಆ ರಥ ಅನ್ಬ್ರೇಕಬಲ್, ಅದು ಪರಶುರಾಮರ ವರ ಇದೆ ಅದಕ್ಕೆ. ಆ ರಥ ತಗೊಂಡಂತೆ. ಇವರಿಗೆ ಉಪಯೋಗಿಸಿದ್ದಿಲ್ಲ ಅದನ್ನ, ಭೀಮನ ನಿರ್ವಾಹ ಇಲ್ಲ ಅಂತ ಉಪಯೋಗಿಸಿದನಂತೆ. ಆಮೇಲೆ ಆ ಧನಸ್ಸು ತಗೋತಾನೆ, ವಿಜಯಾನ ಧನಸ್ಸು ಕೊಟ್ಟಿದ್ರಲ್ಲ ಆ ಧನಸ್ಸನ್ನು ತಗೋತಾನೆ. ಧನಸ್ಸು ಬ್ರೇಕ್ ಆಗಬಾರದು, ಅವ್ರ ಅಕ್ಷಯ ಭತ್ತರಿಗೆ ಕೊಟ್ಟರೆ ಅದನ್ನು ತಗೊಳ್ತಾನೆ. ಮತ್ತು ಫುಲ್ ಫ್ಲೆಜ್ಡ್ ಕರ್ಣ ಈಗ ಎಲ್ಲವನ್ನು ತಗೊಂಡು ಆ ರಥ, ಆ ಕವಚ, ಆ ಒಂದು ಇದು ಬಾಣ, ಆ ಬಿಲ್ಲುಗಳೆಲ್ಲ ತಗೊಂಡು ಯುದ್ಧಕ್ಕೆ ಬಂದಂತಾಗ ಮತ್ತೆ ಶುರುವಾಯಿತು ಭೀಮಕರ್ಣರಿಗೆ ಯುದ್ಧ. ನೋ ಚೇಂಜ್. ಆಗ ಭೀಮಸೇನ ಮತ್ತೆ ಕರ್ಣನನ್ನು ಸೋಲಿಸ್ತಾನೆ. ಆಗ ರಥ ಪುಡಿ ಮಾಡೋದಿಲ್ಲ, ಧನಸ್ಸು ಕತ್ತರಿಸೋದಿಲ್ಲ, ಬಾಣಗಳನ್ನು ಮುಗಿಸೋದಿಲ್ಲ, ಹಾಗೆ ಸೋಲಿಸ್ತಾನೆ. ಎಷ್ಟು ಭೀಮನ ವಿವೇಕ ನೋಡಬೇಕು. ಯಾತಕ್ಕೆ ಅಂದ್ರೆ ಪರಶುರಾಮದೇವರು ಕೊಟ್ಟಿದ್ದಾದ್ರಿಂದ, ಅದು ಅಚ್ಚೇದ್ದ ಬೇದ್ದಾದ ವರ ಕೊಟ್ಟಿರೋದ್ರಿಂದ ನಾನೇನು ಮಾಡಬಾರದು, ಪರಶುರಾಮದೇವರು ಗೌರವ ಕೊಡಲೇಬೇಕು. ಕರ್ಣ ಶತ್ರುವಾದನ್ನು ಸೋಲಿಸಲೇಬೇಕು. ಮೊದಲ 21 ರಥಗಳನ್ನ ನಾಶ ಮಾಡಿದ ಹಾಗೆ ಮಾಡೋದಿಲ್ಲ ಅಂತ ಹೇಳಬೇಕಾದ್ರೆ ಎಷ್ಟು ವಿವೇಕ ಇದೆ. ಬುದ್ಧಿರ್ ಬಲಂ ಯಶೋಧೈರ್ಯಂ ನಿರ್ಭಯತ್ವಮ ರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಒಂದೂ ತಪ್ಪನ್ನು ಮಾಡದೇ ಇದ್ದಂತ ಮಹಾಮಹಿಮ ಭೀಮಸೇನ. ಕರ್ಣ ಮತ್ತೊಮ್ಮೆ ಸೋಲಸ್ಥಿತಿ ಬಂತು, ಏನೂ ಆಗ್ತಾ ಇಲ್ಲ. ಆಗ ಭೀಮಸೇನ ಕರ್ಣ ನೋಡ್ತಿರ್ಲಿಕ್ಕೇನೆ ಅವನ ಕವಚ ಕುಂಡಲ ಹರಿಸಿಬಿಟ್ಟನಂತೆ. ಅವೇನು ಒರಿಜಿನಲ್ ಹೇಗಿದ್ರು ಹೋಗಿದೆ, ಮೊದಲೇ ಹೋಗಿದೆ, ತೋರಿಸ್ತಾನೆ ನೋಡು ಕರ್ಣ, ನೀನು ಕರ್ಣ ಅನ್ಕೊಂಡಿರ್ಬೇಕು. ಆ ಧನಸ್ ತಂದೆ, ಆ ರಥ ತಂದೆ, ಆ ಬತ್ತಳಿಕೆ ತಂದೆ, ಆ ಕವಚನೂ ಇದ್ರೆ ಏನ್ ಚೆನ್ನಾಗಿತ್ತು ಏನೋ ಅನ್ಕೊಂಡ್ಬಿಟ್ರೆ ಅದಿದ್ದಿದ್ರು ಹೀಗೆ ಹೋಗ್ತಿತ್ತು ಅಂತ ಹೇಳ್ಬಿಟ್ಟು. ಅದಿದ್ದಿದ್ರು ಅರ್ಜುನಿಗೆ ಅನ್ಬ್ರೇಕಬಲ್ಲೇ ಹೊರತು ನನಗೆ ಅನ್ಬ್ರೇಕಬಲ್ ಅಲ್ಲ ಅದು. ನಾನು ಕತ್ತರಿಸ್ತಾ ಇದ್ದೆ ಹುಷಾರು ಅಂತ ತೋರಿಸಲಿಕ್ಕೆ ಅವನ ಕವಚ ಕುಂಡಲನ್ನು ಹರಿಸಿಬಿಟ್ಟನಂತೆ. ಕರ್ಣನಿಗೆ ಭಾರಿ ದುಃಖ ಆಗೋಯ್ತು. ಏನು ತಂದರೂ ಪ್ರಯೋಜನ ಆಗಲಿಲ್ವಲ್ಲ ಈಗ ಅಂತ ದುಃಖ ಪಡ್ತಾ ಇದ್ದಾನೆ. ಆಗ ಭೀಮಸೇನ ನೋಡಿದನಂತೆ, ಪಾಪ ಕರ್ಣ ಭಾರಿ ಹತಾಶನಾಗಿಬಿಟ್ಟಿದ್ದಾನೆ. ಆದರೆ ಪರಶುರಾಮದೇವರು ವರ ಅವನಿಗಿದೆ ಈಗ, ಏನಂತ, ಆ ರಥಲ್ಲಿದ್ದಾಗ ಸೋಲಬಾರದು ಅಂತಿದೆ. ಅಷ್ಟೇ ಅಲ್ಲ, ಸ್ಪರ್ಧಮಾನಸ್ತು ಯಾಸಿ ಪರಾಭವಂ, ಸ್ಪರ್ಧೆ ಮಾಡಿದರೆ ಸೋಲ್ತಿ, ಸ್ಪರ್ಧೆ ಮಾಡದೆ ಹೋದ್ರೆ ನೀನು ಸೋಲೋದಿಲ್ಲ ಅಂತ ವರ ಕೊಟ್ಟಿದ್ದಾರೆ. ಕರ್ಣನಿಗೆ ಸ್ಪರ್ಧೆ ಏನಿಲ್ಲ, ಬದುಕಿದ್ರೆ ಸಾಕಾಗಿದೆ. ಸ್ಪರ್ಧೆ ಏನು ಬಂತೀಗ, 35 ತಗೊಂಡು ರ್ಯಾಂಕಿ ಟ್ರೈ ಮಾಡ್ತೀನಿ ಅಂದಾಗ ಆಗುತ್ತೆ ಅಷ್ಟೇನೆ. 35 ಬಂದಿದ್ದು ಹೆಚ್ಚು ಪಾಪ ಅವನಿಗೆ. ಫಸ್ಟ್ ಆಗಿ ಟ್ರೈ ಮಾಡಿದ್ದೆ ಅಂತ ಕೇಳಿದ್ರೆ ಸಾಕದಿನ ಮುಖ ಅಂತಾರಲ್ಲ ಹಾಗೆ. ಕರ್ಣನಿಗೆ ಸ್ಪರ್ಧೆಗಿರಿದ್ದೆ ಏನೂ ಇಲ್ಲ, ಸುರಕ್ಷಿತ ಬದುಕಿ ಹೋದ್ರೆ ಸಾಕಾಗಿದೆ ಈಗ. ಅಂದ್ಮೇಲೆ ಪರಶುರಾಮದೇವರು ವರ ಪ್ರಕಾರ ಅವನು ಗೆಲ್ಲಬೇಕೀಗ. ಆದರೂ ಗೆಲ್ತಾ ಇಲ್ಲ, ಯಾಕೆ ಪರಶುರಾಮದೇವರು ಆತನ ವರ ಕೊಟ್ಟಿದ್ರು ಕೂಡ ಅದು ಟೆಂಪರರಿ. ಭೀಮನ ಅನುಗ್ರಹ ನಿತ್ಯ ಅನುಗ್ರಹ ಭೀಮನ ಮೇಲೆ. ಶುದ್ಧ ಭಾಗವತ ಧರ್ಮ ರಥರಾದ್ದರಿಂದ ಭೀಮಸೇನ ಮೇಲೆ ಯಾವ ವರವೂ ಎಲ್ಲ ಎಕ್ಸೆಂಪ್ಷನ್. ಆದರೆ ಪರಶುರಾಮದೇವರ ವರವನ್ನ ಸುಳ್ಳು ಜನ ತಿಳ್ಕೊಳ್ಬಾರದು ಅಂತ ಹೇಳೋದಕ್ಕೋಸ್ಕರ ಭೀಮಸೇನ ಏನ್ ಮಾಡಿದಂತೆ, ಈಗ ಇವನಿಗೆ ಗೆಲ್ಲೋದಕ್ಕೊಂದು ಚಾನ್ಸ್ ಕೊಡ್ತೇನೆ, ಗೆಲ್ಲೋದಕ್ಕೆ ಚಾನ್ಸ್ ಕೊಡ್ತೇನೆ, ಯುದ್ಧ ಮಾಡೋದು ಸುಮ್ಮನೆ ಅಂತಕೊಂಡ್ಬಿಟ್ಟಂತೆ ಭೀಮಸೇನ. ಸುಮ್ಮನೆ ಅಂತ ಹೊಡ್ಕೊಂಡೋಗ ಕೊನೆ ಪಕ್ಷ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಿಂತರ್ತೀನಿ ಹೊಡಿ ಅಂತ ಕೇಳಿದ್ರೆ ಕರ್ಣರಿಗೆ ಹೊಡಿಲಕ್ಕಾಗ್ತಾ ಇಲ್ಲ. ಈ ಭೀಮಸೇನ ಆಲ್ ಪ್ರೂಫ್, ಎಲ್ಲಿ ಹೊಡಬೇಕು ಇವತ್ತು ಭೀಮಸೇನೆ? ರಥ ಕೊಡೆಯಾಗಿಲ್ಲ, ಸಾರಿತ್ತೆ ಹೊಡಿ, ಎಲ್ಲೆಲ್ಲೂ ಹೊಡೆಯಾಗಿಲ್ಲ ಭೀಮಸೇನನ್ನ. ಎಲ್ಲಿ ನೋಡಿದ್ರೆ ಏನು ಆಗೋದೇ ಇಲ್ಲ, ಸುಮ್ಮನೆ ಮಳೆ ಸುರಿಸಿದನಂತೆ. ಆಗ ಭೀಮಸೇನ ರಥದಿಂದ ಕೆಳಗಿಳಿತಾನೆ. ಯುದ್ಧರಂಗದಲ್ಲಿ ಕೆಳಗೆ ಟ್ರಾಫಿಕ್ ಇದ್ದಾಗ ಬೆಂಗಳೂರು ರೋಡ್ನಲ್ಲೇ ಕೆಳಗಿಳಿದು ಓಡಾಡಲಕ್ಕೆ ಬರೋದಿಲ್ಲ, ಇನ್ನು ಯುದ್ಧರಂಗದಲ್ಲಿ ಕೆಳಗೆ ಓಡಾಡಬೇಕಾ? ಆ ರೀತಿ ಓಡಾಡಿದ ಭೀಮಸೇನ ಒಂದೇ ಕೆಳಗಡೆ ನಡ್ಕೊಂಡು ಬರ್ತಾ ಇದ್ದಾನೆ ಮುಂದೆ ಕರ್ಣನ ಕಡೆಗೆ ಸ್ಪಷ್ಟ ಬರ್ತಿದ್ದಾನೆ. ಕರ್ಣನಿಗೆ ಭಾರಿ ಸಂಕಟ ಆಯ್ತು, ಏನ್ ಗತಿ ಈಗ ಬಂದುಬಿಟ್ಟೆ ನನ್ನ ಗತಿ, ಅಲ್ಲೇ ಇದ್ರೆ ಎಷ್ಟೋ ವಾಸಿ ಇತ್ತು, ಅದು ಇನ್ನೂ ಡೇಂಜರ್ ಅಂತ ಗೊತ್ತಾಯ್ತು. ಹೊತ್ತು ಸ್ಪಷ್ಟ ಬಂದು ರಥ ಹತ್ತೇ ಬಿಡ್ತಾನೆ ಕರ್ಣ ರಥವನ್ನ, ಕರ್ಣಕ್ಕೆ ತಾನು ಕೆಳಗಡೆ ಬಿಡ್ತಾನೆ. ಕೆಳಗಿಡಿದ ಮಗ ಇರುತ್ತಲ್ಲ ಕುದುರೆ ಕಟ್ಟ ಜಾಗ, ಕೆಳಗೆ ಬಚ್ಚಿಟ್ಟು ಕುತ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಸದ್ಯ ಪ್ರಾಣ ಉಳಿದ್ರೆ ಸಾಕು ಅಂತೇಳಿ. ಮಹಾಭಾರತದಲ್ಲಿ ಬರೋ ಕಥೆ ಇದು ಒಂದು. ಯಾರು ಬರೆದಿದ್ದಾರೆ ಯೋಚನೆ ಮಾಡಿ, ಕರ್ಣನ ಡಿಸೈಡೆಡ್ ಡಿಫೀಟ್ ಅದು ಒಂದು. ಅದಕ್ಕಿಂತ ಕರ್ಣನ ಸೋಲನ್ನು ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಲ್ಲದ ಹಾಗೆ ಕರ್ಣನ ಸೋಲಿಸಿಬಿಟ್ಟು ರಥ ಹತ್ತಿ ನಿಂತ್ಕೊಂಡಿದ್ದಾನೆ ಭೀಮಸೇನ. ಕರ್ಣ ರಥವನ್ನು ಹತ್ತಿ ನಿಂತ್ಕೊಂಡಿದ್ದಾನೆ, ಕರ್ಣ ಬಚ್ಚಿಡಿ ಕೆಳಗೆ ಕೂತ್ಬಿಟ್ಟಿದ್ದಾನೆ. ಭೀಮಸೇನ ಏನೇನು ಮಾಡಬಹುದಾಗಿತ್ತು ಗೊತ್ತೇನಾಗ, ರಥ ಓಡಿಸ್ಕೊಂಡು ತನ್ನ ಕಡೆ ಒಯ್ದು ಬಿಡಬಹುದಾಗಿತ್ತು.